ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿಕೃತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪರಭ್ಯವರ್ತನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಕ್ತ್ಯಾ ಪುಮಾನ್ ಜಾತ ವಿರಾಗಃ ಐಂದ್ರಿಯಾತ್ ದುಷ್ಟ ಶ್ರುತಾತ್ಮದ್ರವಿಣಾನುಚಿಂತಯಾ ಚಿತ್ತಸ್ಯ ಯತ್ತಃ ಗ್ರಹಣೇ ಯೋಗಯುಕ್ತಃ ಯತಿಷ್ಯತೆ ರುಜುಭಿಃ ಯೋಗಮಾರ್ಗೈಃ. ಇಲ್ಲಿ ಹೇಳ್ತಾರೆ, ಯಾವಾಗಾದರೆ ಮನುಷ್ಯ ಸಜ್ಜನರ ಸಂಗ ಆಗುತ್ತೋ, ಸಜ್ಜನರಿಂದ ಭಗವಂತನ ವಿಶೇಷವಾದ ಕಥೆಗಳು ಬರುತ್ತೆ. ಆ ಕಥಾಹ ಅಂದ್ರೆ ಯಾರ ಕಥೆ ಬರುತ್ತೆ? ಭಗವಂತನ ಕಥಾ ಬರುತ್ತೆ. ಭಗವಂತನ ಕಥಾ ಅಂದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ, ಅವತಾರಗಳು ತಗೊಂಡ, ಅಲ್ಲಲ್ಲಿ ಏನು ತಾಕತ್ತನ್ನು ತೋರಿದ, ಅದರ ಜೊತೆಗೆ ಅವನೇ ನಮ್ಮೊಳಗೆ ಬಿಂಬನಾಮಕನಾಗಿ ನಿಂತಿದ್ದಾನೆ, ಅಷ್ಟೇ ತಾಕತ್ತವನಿಗಿದೆ ಎಂಬ ಪರಿಚಯ ಮಾಡಿಕೊಡುವ, ಬಿಂಬನ ಪರಿಚಯ ಮಾಡಿಕೊಡುವ ರೀತಿಯಲ್ಲಿ ಕಥೆಗಳ ಶ್ರವಣ ಗುರುಗಳ ಮುಖದಿಂದ ಆಗುತ್ತೆ. ಹಾಗೆ ಏನೇನು ಕಥೆಗಳು ಕೇಳುತ್ತಾನೆ, ಬಿಂಬನ ದೃಷ್ಟಿಯಲ್ಲೇ ಶ್ರವಣ ಮಾಡುತ್ತಾ ಇರ್ತಾನೆ. ಅಂಥವನಿಗೆ ಅವರಿಗೆ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ, ಶ್ರದ್ಧೆಯಿಂದ ಕೂಡಿದ ಭಕ್ತಿ ಅವರಲ್ಲಿ ಅನು. ಅವರು ಎಷ್ಟೆಷ್ಟು ಶ್ರದ್ಧೆಯಿಂದ ಗುರುಗಳ ಸೇವಾ ಮಾಡಿ ಕೇಳ್ತಾ ಬರ್ತಾರೆ, ಅದಕ್ಕನುಸರಿಸಿ ಕ್ರಮಿಷ್ಯತಿ ಅವರೊಳಗೆ ಹುಟ್ಟುತ್ತಾ ಬರುತ್ತೆ. ಆವಾಗ ಆ ಶ್ರದ್ಧೆಯಿಂದ ಕೂಡಿದ ಭಕ್ತಿ ಅವರಲ್ಲಿ ಬರಲಿಕ್ಕೆ ಶುರು ಆದ ಕೂಡಲೇ ಆ ಭಕ್ತಿಯಿಂದಾಗಿ ಏನಾಗುತ್ತೆ, ಜಾತ ವಿರಾಗ, ವೈರಾಗ್ಯ ಎಂಬುದು ಪುಟಿದದ್ದು ಬರುತ್ತಾ ಬರುತ್ತೆ. ಭಗವಂತ ಬೇಕು, ಮಿಕ್ಕದ್ದು ಸಾಕು ಅಂತ ಬರ್ತಾ ಬರುತ್ತೆ. ಆವಾಗ ಆ ವೈರಾಗ್ಯದಿಂದ ಏನಾಗುತ್ತೆ ಅಂತ ಹೇಳುತ್ತಾರೆ, ದುಷ್ಟ ಶ್ರುತ ಆತ್ಮ ದ್ರವಿಣ ಅನುಚಿಂತಯ. ಏನು ಈ ಹೊರಗೆ ಈ ಲೋಕದಲ್ಲಿ ದುಷ್ಟ ಏನೇನು ಸುಖಗಳು ಬರುತ್ತೆ ಎಂಬುದು ದುಷ್ಟ ನೋಡಿ 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 ತಿಳ್ಕೊಂಡದ್ದು. ಶ್ರುತ ಸ್ವರ್ಗದಲ್ಲಿ ಹೀಗಿರ್ತೇವೆ ಹಾಗಿರ್ತೇವೆ ಅಂತ ಕೇಳಿ 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 ತಿಳ್ಕೊಂಡದ್ದು. ಈ ಎರಡರ ಕುರಿತು ಚಿಂತೆಯ ಅನುಚಿಂತಯ ಅಂತ ಹೇಳ್ತಾರೆ. ಆತ್ಮ ದ್ರವಿಣ ಅನುಚಿಂತೆಯ, ತಾನು ತನ್ನವರು ದುಡ್ಡು ಇದರ ಚಿಂತೆ ಬರ್ತಾ ಇದೆ. ಈ ಚಿಂತೆಯಿಂದ ಯತ್ತಃ ಚಿತ್ತಸ್ಯ ಗ್ರಹಣೆ, ಮನಸ್ಸನ್ನ ಅದರಿಂದ ವಿಶೇಷವಾಗಿ ನಿಗ್ರಹ ಮಾಡಿ ಭಗವಂತನ ಪಾದಾರವಿಂದದಲ್ಲಿ ಇಡಲಿಕ್ಕೆ ಒಂದಾಗುತ್ತಂತೆ. ಯಾವಾಗ ದೊಡ್ಡವರ ಅನುಗ್ರಹ ಮಾಡಿದ ಉಪದೇಶದಿಂದ ಬಂದಿರತಕ್ಕಂತಹ ಭಕ್ತಿ, ಅದರಿಂದ ಬಂದಿರತಕ್ಕಂತಹ ವೈರಾಗ್ಯ, ಅದರಿಂದ ಮಾತ್ರ ಅವನಿಗೆ ವಿಶೇಷವಾಗಿ ಮನಸ್ಸನ್ನ ನಿಗ್ರಹ ಮಾಡಲಿಕ್ಕಾಗುತ್ತೆ. ಅವಾಗೆ ಯೋಗಯುಕ್ತ ಆ ಮನಸ್ಸು ಮಿಕ್ಕ ಕಡೆ ಹೇಗಿರಬೇಕು ಅಂದ್ರೆ, ಬಲವಂತವಾಗಿ ಪದಾರ್ಥಗಳಿಂದ ಬೇರೆ ಕಡೆಯಿಂದ ತೆಗೆದು ದೇವರಲ್ಲಿ ಕೂಡಿಸಿದ್ದಲ್ಲ, ತಾನಾಗಿ ದೇವರಲ್ಲೇ ಹತ್ತಿ ಹೋಗ್ತಾ ಇದೆ. ಅದು ದೇವರಿಂದ ಬಿಡಿಸಿದ್ರೂ ಹೊರಗೆ ಬರ್ತಾ ಇಲ್ಲ, ಆತರ ಆಗ್ತಾ ಇದೆ. ಅಂಥ ಮನಸ್ಸಿನಿಂದ ದೇವರ ಪದಾರವಿಂದದಲ್ಲಿ ಸದಾ ಮನಸ್ಸನ್ನು ಇಡತಾ ಬರ್ತಾರಂತೆ. ಈ ಮನಸ್ಸನ್ನ ಯೋಗಯುಕ್ತ ಯತಿಷ್ಯತೆ ರುಜುಭಿ ಯೋಗ ಮಾರ್ಗೈ, ವಕ್ರಗಳಲ್ಲದ ರುಜುವಾದ ಯೋಗ ಮಾರ್ಗಗಳಿಂದ ದೇವರಲ್ಲಿ ಮನಸ್ಸು ಇಡಲಿ ಶುರು ಮಾಡುತ್ತಾನೆ. ಅಂದ್ರೆ ಏನು ಅಂತ ಹೇಳ್ತಾರೆ ಅಂದ್ರೆ, ದೇವರಲ್ಲೇ ಸದಾ ಮನಸ್ಸಿಡೋದು ಎರಡು ರೀತಿ. ಎಲ್ಲಾ ನಿದ್ರಾಹಾರಗಳನ್ನು ಬಿಟ್ಟು ಏಕಪ್ರಕಾರ ವನದಲ್ಲೇ ಕೂತು ಭಗವಂತನಲ್ಲೇ ಮನಸ್ಸಮಾಧಿಯಲ್ಲಿರುವುದು ಒಂದಾದರೆ ಅದು ನಮಗೆ ಸಾಧ್ಯ ಇಲ್ಲ. ನಮ್ಮಂಥವರಿಗೆ ಹೇಗೆ ಅಂದ್ರೆ ಹೇಳ್ತಾರೆ, ಯೋಗ ಮಾರ್ಗಗಳು ಅಂತ ಕೃಷ್ಣ ಹೇಳಿಕೊಡ್ತಾನೆ ನಾಲ್ಕನೇ ಅಧ್ಯಾಯದಲ್ಲಿ. ಎಷ್ಟೆಷ್ಟು ನನ್ನ ಪೂಜಾರೂಪವಾಗಿರತಕ್ಕಂಥ ಯೋಗ ಮಾರ್ಗಗಳಿವೆ ಅಂದ್ರೆ, ಇಂದ್ರಿಯಗಳಲ್ಲಿ ಆ ಪದಾರ್ಥಗಳನ್ನು ಇಂದ್ರಿಯಗಳಿಂದ ಸ್ವೀಕಾರ ಮಾಡುವುದೇ ದೊಡ್ಡ ಯಜ್ಞ. ಇರೋದೇ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ, ಭೋಗ ಪಡುವುದೆಲ್ಲ ಪಂಚ ಜ್ಞಾನೇಂದ್ರಿಯದಿಂದ. ಪಂಚ ಜ್ಞಾನೇಂದ್ರಿಯದಿಂದ ಏನು ಭೋಗ ಪಡ್ತೇವಿ, ಭೋಗ ಪಡಲಿಕ್ಕೆ ಪದಾರ್ಥ ಬೇಕು, ಇಂದ್ರಿಯಗಳೂ ಬೇಕು. ಪದಾರ್ಥಗಳ ಮೂಲಕ ಇಂದ್ರಿಯಗಳಿಂದ ಭೋಗ ಪಡುವಾಗ ಪದಾರ್ಥ ದಲ್ಲಿರುವ ಭಗವದ್ ರೂಪಗಳನ್ನ, ಇಂದ್ರಿಯದಲ್ಲಿರುವ ಭಗವದ್ ರೂಪಗಳನ್ನ ಭಗವಂತನಿಗೆ ಐಕ್ಯ ಚಿಂತನಾ ಪೂರ್ವಕ, ಸ್ವಾಮಿ ನೀನು ಕೊಟ್ಟದ್ದು ನಿನಗರ್ಪಿತ ಅಂತ ಅರ್ಪಣೆ ಮಾಡುವುದೇ ನಿಜವಾದ ಯಜ್ಞ ಅಂತ ಹೇಳ್ತಾರೆ. ಅದು ಹೇಳುತ್ತಾ ಇದ್ದಾರೆ, ಯತಿಶ್ಯತೆ ಯೋಗಯುಕ್ತ. ಇದನ್ನ ಮಾಡಿದವರು ಯಾರಾದಿದ್ದಾರ? ಇಡೀ ಭಾಗವತದಲ್ಲಿ ಪ್ರತಿಯೊಬ್ಬರು ಇದನ್ನು ಮಾಡಿದವರು. ಪ್ರಿವ್ರತರಾಗಿರ್ತಕೊಳ್ತೀರಾ, ಸ್ವಯಂಭೂ ಮನುಗಳ ಮಕ್ಕಳಾಗಿರತಕ್ಕಂಥ ಯಾರು? ಉತ್ತಾನಪಾದರಾಜ ಪ್ರಿವ್ರತ ಅಂತ ಹೇಳಿದಾಗ ಪ್ರಿವ್ರತರಾಜರ ಚರಿತ್ರೆ ಹೇಳ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ಬಿಂಬಮೂರ್ತಿಯಲ್ಲಿ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಕಾರಕ ಕ್ರಿಯಾಕಲಾಪ, ಇಂದ್ರಿಯಗಳ ಕ್ರಿಯಾಕಲಾಪವನ್ನ ವಾಸುದೇವನಲ್ಲಿ ಇಟ್ಟಿದ್ರ. ಇದನ್ನ ಶೇಷದಾಸರು ಚೆನ್ನಾಗಿ ಹೇಳ್ತಾರೆ. ನಿಮ್ಮ ಇಂದ್ರಿಯಗಳಿಂದಾಗುವ ಸಕಲ ಕರ್ಮಗಳಲ್ಲಿ ಭಗವದ್ ರೂಪಗಳು ಬರ್ತಾ ಇದೆ. ಸಕಲೇಂದ್ರಿಯ ವ್ಯಾಪಾರದಿಂದ ಹುಟ್ಟಿ ಬರುವ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಹೋಮಿಸುವುದೇ ಬಿಂಬಮೂರ್ತಿಯ ಅಗ್ನಿ. ಇಂದ್ರಿಯಗಳ ವ್ಯಾಪಾರ ನಡೆದಾಗ ಇಂದ್ರಿಯಗಳಿಂದ ಹೊರಬರುವ ಭಗವದ್ ರೂಪಗಳೇ ತುಪ್ಪ. ಆ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಹೋಮ. ಇದನ್ನ ಪ್ರಿಯವ್ರತರಾಜರು ಮಾಡ್ತಾ ಇದ್ರು. ಮತ್ತಾರು ಮಾಡಿದರು? ಪ್ರಹ್ಲಾದರಾಜರು ಮಾಡಿದರು. ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು ಮಾಡಿದ ರೀತಿ ಹೇಗೆ? ಪರ್ಯ ಹೇಳ್ತಾರೆ, ಶ್ರಯಾನಃ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ನಾನುಸಂಧದ ಏತಾನಿ ಗೋವಿಂದ ಪರಿರಂಭಿತ. ಎಲ್ಲಿ ಮಲಗಿದ್ರು, ಕೂತರು, ಎದ್ರು, ಮಾತಾಡತಾ ಇದ್ರು, ಊಟ ಮಾಡತಾ ಇದ್ರು, ಕುಡಿತಾ ಇದ್ರು, ಪ್ರಪಿಬನ್ ಬ್ರುವನ್ ಅವೆಲ್ಲ ನೆನಪಿಲ್ಲಂತ ಅವರಿಗೆ. ಯಾವಾಗೂ ದೇವರಲ್ಲೇ ಗೋವಿಂದ ಪರಿರಂಭಿತ, ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ, ಹಾಗಂತ ಇದ್ಯಾವುದು ಬಿಟ್ಟಿಲ್ಲ. ಹಾಗಾದ್ರೆ ತಿನ್ನೋದು ಕುಡಿಯೋದು ಎಲ್ಲ ಮಾಡುವಾಗ ದೇವರಲ್ಲಿ ಮನಸ್ಸಿಡೋದು ಅಂದ್ರೆ ಏನು? ಅದು ಹೇಗಿಡಬೇಕು ಅನ್ನೋತ್ತು ಕ್ವಶನ್ ಮಾರ್ಕ್ ಬರುತ್ತೆ. ನಾಳೆಯಿಂದ ನಾವು ಶುರು ಮಾಡೋಣ. ನಾವು ಅದೇ ಮಾಡ್ತಾ ಇರ್ತೀವಿ, ಬೆಳಗ್ಗಿಂದ ರಾತ್ರಿ ತಿನ್ನೋದು ಕುಡಿಯೋದು ತಿರುಗೋದು ಮಾತಾಡೋದು ಇವೇ ಮಾಡ್ತೀವಲ್ಲ, ಅದು ಪ್ರಹ್ಲಾದರು ಮಾಡಿದಿರಲ್ಲ, ಅವ್ರು ಹೇಗಿದ್ರು ಅಂದ್ರೆ ಆ ಊಟ ಮಾಡೋ ಕಾಲಕ್ಕೆ, ತಿನ್ನೋ ಕಾಲಕ್ಕೆ, ಕುಡಿಯೋ ಕಾಲಕ್ಕೆ, ಏಳೋ ಕಾಲಕ್ಕೆ, ಮಲಗೋ ಕಾಲಕ್ಕೆ ಎಲ್ಲೋ ಮನಸ್ಸಿಟ್ಟಿದ್ರ ದೇವರು ಅಂತ ಹೇಳಿ ನಾವು ಮಾಡ್ತೀವಿ. ಅಡಿಗೆ ಮಾಡೋ ಕಾಲಕ್ಕೆ ದೇವರು ಚಿಂತನೆ ಮಾಡ್ತಾ ಅಡಿಗೆ ಮಾಡಬೇಕು ಅಂದ ಕೂಡಲೇ ಬಾಯಿಯಿಂದ ಸುಳಾದಿ ಪಾರಾಯಣ ಸ್ತೋತ್ರ ಪಾರಾಯಣ ಹೇಳ್ತಾ 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 ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ? ಎಲ್ಲೋ ಮನಸ್ಸು ಬಾಯಿಯಿಂದ ಸುಳಾದಿ ಅಡಿಗೆ ಮಾಡ್ತಾ ಇರ್ತೀವಿ, ಎಲ್ಲೋ ಇರುತ್ತೆ. ಎಲ್ಲೋ ಇದ್ದ ದೇವರಲ್ಲಿ ಮನಸ್ಸಿಟ್ಟು ಅಡಿಗೆ ಮಾಡಿದ್ರೆ ಅಡಿಗೆ ಹೊತ್ತಾಗುತ್ತೆ, ಹೊತ್ತಾಗುತ್ತೆ, ಹೊತ್ತು ಹೋಗುತ್ತೆ ಅಲ್ವಾ? ಹಾಗಾದರೆ ಯಾವ ಕಾರ್ಯ ಮಾಡತಾ ಇರ್ತೇವೋ ಆ ಕಾರ್ಯದಲ್ಲಿ ಪದಾರ್ಥಗಳಲ್ಲಿರುವ ಭಗವದ್ ರೂಪದಲ್ಲಿ ಮನಸ್ಸಿಟ್ಟರೆ ಕಾರ್ಯವೂ ಚೆನ್ನಾಗಿ ಆಗುತ್ತೆ, ಭಗವಂತನ ಚಿಂತನೆಯೂ ಬರುತ್ತೆ, ಸತತ ಚಿಂತನೆ ಬರುತ್ತೆ. ಅದು ರಹಸ್ಯ ಅಂದರು. ಅದು ಪ್ರಹ್ಲಾದರಾಜರು ಮಾಡಿದ್ರಂತೆ. ಯಾವ ಕೆಲಸ ಮಾಡತಾ ಇದ್ರು ಅಚ್ಚುಕಟ್ಟಾಗಿ ಮಾಡತಾ ಇದ್ರು, ಮನಸ್ಸಿಟ್ಟು ಮಾಡತಾ ಇದ್ರು, ಕೆಲಸದಲ್ಲಿ ಅಲ್ಲ, ಕೆಲಸದೊಳಗಿರುವ ಭಗವದ್ ರೂಪದಲ್ಲಿ ಮನಸ್ಸಿಟ್ಟು ಮಾಡತಾ ಇದ್ರಂತೆ. ಅವಾಗ ಏನಾಯಿತು? ಸಕಲ ಕರ್ಮಗಳು ಚೆನ್ನಾಗಿ ಭಗವಂತನ ಪೂಜಾತ್ಮಕವಾಗಿ ಆಗ್ತಾ ಬಂತು. ಅದನ್ನೇ ಹೇಳ್ತಾ ಇದ್ದಾರೆ. ಯೋಗಯುಕ್ತ. ಯೋಗ ಅಂದ್ರೆ ಏನು? ಎಲ್ಲ ವಿಶೇಷವಾಗಿರತಕ್ಕಂತಹ ಕರ್ಮಗಳನ್ನ, ವೇದೋಕ್ತ ಕರ್ಮಾನುಷ್ಠಾನವನ್ನ ಮಾಡತಾ ಇದ್ರು ಕೂಡ ಆ ಮಾಡ್ತಾ ಇರುವ ಕಾಲಕ್ಕೆ ಮನಸ್ಸು ಶ್ರೀಹರಿಯ ಪಾದದಲ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ನಮ್ಮಿಂದ ಏನೇನು ಕರ್ಮಗಳಾಗುತ್ತೆ ಆ ಕರ್ಮಗಳಾಗುವಾಗ ಶ್ರೀಹರಿಯ ಪಾದದಲ್ಲೇ ಮನಸ್ಸು ಕಂಪಲ್ಸರಿ ಇಡಲೇಬೇಕೆಂಬುದು ಪ್ರಧಾನ ಸಾಧನೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನು ಸಾಧನೆ ಮಾಡಿದ್ರು ನೋಡ್ಕೊಳ್ತೀವಿ. ಇವರು ಪೂಜಾ ಆಯ್ತ, ಸಂಧ್ಯಾವಂದನ ಆಯ್ತ, ಬಲಿಹರಣ ಆಯ್ತ, ವೈಷ್ಣುದೇವ ಆಯ್ತ, ಬಲಿಹರಣ ಆಯ್ತ, ಇನ್ನೊಬ್ರು ಊಟ ಹಾಕಿದ್ವ, ನಾವು ಮಾಡಿದ್ವ, ಇನ್ನ ಪಾರಾಯಣ ಮಾಡಿದ್ವ, ಇವೆಲ್ಲ ನೋಡ್ತಾ ಬರ್ತೀವಿ. ಸಾಧನ ಅಂದ್ರೆ ಈ ಪಟ್ಟಿ ನೋಡ್ತಾ ಬರ್ತೀವಿ ನಾವು. ಹೌದಾ? ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಪಾಠಕ್ಕೆ ಹೋದ್ವಿ, ಪ್ರವಚನ ಕೇಳಿದ್ವಿ, ಪ್ರವಚನ ಹೇಳಿದ್ವಿ, ಇನ್ನೇನು ಮುಗೀತಪ್ಪ? ಇವತ್ತಿನ ದಿವಸ ಸಾಧನೆ ಮುಗೀತು. ಅವಾಗ ಕೇಳ್ತಾರೆ, ಮುಗಿತಾ ಇಲ್ಲ ಅಂತ ಹಾಗೆ ಹೇಳಿ ಹೇಳ್ತೀಯಪ್ಪ, ಇದೆಲ್ಲ ಮುಗಿದಿದೆ, ಇದೆಲ್ಲ ಪ್ರಧಾನ ಸಾಧನೆ ಅಲ್ಲ. ಸಾಧನೆ ಹೌದು, ಬೆಳಿಗ್ಗೆದ್ದು ಸ್ನಾನ, ತುಳಸಿಗೆ ನೀರು ಹಾಕೋದು, ಮೃತ್ತಿಕಾ ಹೋಟ ಮಾಡ್ಕೊಬಹುದು, ಮೃತ್ತಿಕಾ ತುಳಸಿ ಮೃತ್ತಿಕಾ ಹಚ್ಚಿಕೊಳ್ಳೋದು, ಏನು ಸ್ತೋತ್ರಗಳು ಹೇಳಬೇಕೋ ಹೇಳೋದು, ಸ್ನಾನ ಮಾಡೋದು, ಮಂತ್ರಗಳೆಲ್ಲ ಹೇಳಿ ಸ್ನಾನ ಮಾಡೋದು, ಎಲ್ಲ ಮಾಡಿದವು. ರಾತ್ರಿ ಮಲಗೋ ಪರ್ಯಂತ ವೇದೋಕ್ತ ಕರ್ಮಾನುಷ್ಠಾನ ಎಲ್ಲ ಮಾಡಿದವು. ಸಾಧನೆ ಮುಗೀತಾ ಅಂತ ಪ್ರಶ್ನೆ ಮಾಡಿದರೆ ನೋಡಿಕೊಳ್ಳಿ ನೀವೇ ಅಂದ್ರು. ಇದೆಲ್ಲ ಪ್ರಧಾನ ಸಾಧನ ಅಲ್ಲ, ಪ್ರಧಾನ ಸಾಧನೆ ಬರಲಿಕ್ಕೆ ಉಪಸಾಧನಗಳಿವೆಲ್ಲ ಕರ್ಮಕಾಂಡ ಎಲ್ಲ ಮಾಡಿದ್ದು ಕೂಡ. ಯಾವುದು ಬರಲಿಕ್ಕೆ ಅಂದ್ರೆ ಸತತ ದೇವರ ನೆನಪು ಬರಲಿಕ್ಕೆ ಇವು ಕಾರಣಗಳಾಗಬೇಕು. ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಬ್ಜಯೋ ಇದಮೇವ ಸಾಧನ ಮೀರಿತಂ. ಇದು ಅರಣ್ಯಕಾಚಾರ್ಯರು ಹಾಗೆ ಝಳಪಿಸಿ ಕೊಟ್ಬಿಡ್ತಾರೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಏನು ಸಾಧನೆ ಮಾಡ್ತೀಯೋ ಗೊತ್ತಿಲ್ಲ. ಯಾಕಂದ್ರೆ ವೇದೋಕ್ತ ಕರ್ಮಾನುಷ್ಠಾನ ಅಂತ ಆ ಹೆಡ್ಡಿಂಗ್ ಅಲ್ಲಿ ಅನೇಕ ಸಾಧನೆಗಳು ಕೂತಿವೆ. ಅದರಲ್ಲಿ ನೀನು ಯಾವುದು ತಗೊಳ್ತೀಯೋ ನಿನ್ನಿಷ್ಟ. ಆದರೆ ತಗೊಂಡದ್ದರಿಂದ ನೀನು ತಗೊಳ್ಳೋದು ಯಾವುದರ ಬೇಸಿಸ್ ಮೇಲೆ ತಗೋಬೇಕು? ನಮ್ಮ ಸಾಧನೆ ಅಂದ್ರೆ ಪಕ್ಕ ಮನೆಯವರು ಜಪ ಮಾಡ್ತಾರೆ, ನಾನು ಮಾಡ್ತೀನಿ. ಅವರು ತುಂಬಾ ತೀರ್ಥಯಾತ್ರೆ ಮಾಡ್ತಾರೆ, ನಾನು ಹೋಗ್ತೀನಿ. ಈ ರೀತಿ ತಗೋಬೇಡ, ಇನ್ನೊಬ್ಬರು ಮಾಡಿದಿರುವಂತ ತಗೋಬೇಡ. ಹಾಗಾದ್ರೆ ನಮ್ಮ ನಮ್ಮ ಸಾಧನೆ, ಪ್ರತ್ಯೇಕ ಸಾಧನೆ ತಗೊಳ್ಳುವ ರೀತಿ ಹೇಗೆ ಅಂದರೆ, ಯಾವುದನ್ನ ಮಾಡಿದರೆ ದೇವರಲ್ಲೇ ಮನಸ್ಸು ಸತತ ನಿಲ್ಲತಾ ಇದೆಯೋ ಅಂತ ಸಾಧನೆ ನೀ ಸೆಲೆಕ್ಟ್ ಮಾಡಿಕೊಳ್ಳ. ಒಬ್ಬೊಬ್ಬರಿಗೆ ಜಪ ಮಾಡ್ತಾ ಇದ್ರೇ ಬರುತ್ತೆ ದೇವರಲ್ಲಿ ಮನಸ್ಸು, ಕೆಲವರಿಗೆ ಅದರಲ್ಲಿ ಬರಲ್ಲ. ಕೆಲವರಿಗೆ ಪೂಜಾ ಮಾಡ್ತಾ ಇದ್ರೆ ದೇವರಲ್ಲಿ ಮನಸ್ಸು ಬರುತ್ತೆ, ಕೆಲವರಿಗೆ ಉಪನ್ಯಾಸದಲ್ಲಿ ಬರುತ್ತೆ, ಕೆಲವರಿಗೆ ಪಾಠ ಪ್ರವಚನದಲ್ಲಿ ಬರ್ತಾ ಇರುತ್ತೆ, ಹೌದಾ, ಕೆಲವರಿಗೆ ಧ್ಯಾನದಲ್ಲಿ ಬರ್ತಾ ಇರುತ್ತೆ. ಎಲ್ಲರಿಗೂ ಒಂದೇ ರೀತಿ ಯಾವಾಗ್ಲೂ ಬರಬೇಕು ಅಂತ ಇಲ್ಲ. ನಿಮ್ಮ ನಿಮಗೆ ಯಾವುದನ್ನ ಮಾಡಿದರೆ ದೇವರಲ್ಲೇ, ದೇವರಲ್ಲೂ ಅಲ್ಲ, ದೇವರಲ್ಲೇ ಮನಸ್ಸು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಿಲ್ಲಲಿಕ್ಕಾಗುತ್ತಾ, ಅದು ನೋಡಿಕೊಂಡು ಅದು ಮಾಡಿ. ಒಟ್ಟಾರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡಬೇಕಾದ ಸಕಲ ಕರ್ಮಗಳು ಮುಗಿದೋಯ್ತು. ಅಪ್ಪ ನಾನು ಸಾಧನೆ ಮಾಡಿದೆ ಅಂದ್ರೆ ಅಲ್ಲಿ ಹೇಳುತ್ತಾರೆ, ದೇವರಲ್ಲಿ ಇವತ್ತು ಎಷ್ಟೊತ್ತು ಮನಸ್ಸಿಟ್ಟೀಯ ಅಂತ ಕೇಳ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ 11 ಗಂಟತ್ತು ನನ್ನ ಸಾಧನೆ ಆಯಿತು, ಎಲ್ಲ ದೇವರದ್ದು ಮುಗಿಸಿದೆ ಅಂತ ಹೇಳಿದರೆ 11 ಗಂಟತ್ತಲ್ಲಿ ಎಷ್ಟು ಹೊತ್ತು ದೇವರಲ್ಲಿ ಮನಸ್ಸು ಬಂತು, ಅಷ್ಟೇ ನಿನ್ನ ಸಾಧನ ಅಂತ ಹೇಳ್ತಾರೆ. ದೇವರಲ್ಲಿ ಮನಸ್ಸೇ ಬರಲಿಲ್ಲವಾ, ಈ ಎಲ್ಲ ಸಾಧನೆ ಅಂತ ಕರೆದದ್ದೆಲ್ಲ ಶ್ರಮಯೇವ ಹಿ ಕೇವಲಂ, ಕೇವಲ ಅದು ಶಬ್ದ ಹಾಕ್ತಾರೆ, ಬರೀ ಶ್ರಮ ಅಷ್ಟೇ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಗುರಿ ನೋಡಿ, ನಮಗೆ ಹುಡುಗರಿದ್ದಾಗ್ಲಿಂದ ಅದೊಂದು ತಪ್ಪಿ ಹೋಗ್ತಾ ಇದೆ, ನಮ್ಮಲ್ಲಿ ಚಾಲ್ತಿಯೇ ಹೊರಟೋಗ್ತಾ ಇದೆ. ಈ ಕರ್ಮಾನುಷ್ಠಾನ ಮಾಡಲೇಬೇಕು ಅಂತ ಹುಡುಗರಿಗೆ ನಾವು ಹೇಳಿಕೊಡುವುದರಲ್ಲಿ ಎಷ್ಟು ಶ್ರದ್ಧೆ ತೋರ್ತೀವಿ, ಎಷ್ಟು ಶ್ರದ್ಧೆ ತೋರ್ತೀವಿ ಹುಡುಗರಿಗೆ ಹೇಳ್ತೀವಿ. ಅವನು ಓದ್ತಾ ಇರ್ತಾನೆ, ಓದೋ ಕಾಲಕ್ಕೆ ನೋಡಪ್ಪ ಮನಸ್ಸಿಟ್ಟು ಓದು, ಮನಸ್ಸಿಟ್ಟು ಓದು, ಸುಮ್ಮನೆ ಒಣ ಓದ್ಬೇಡ, ಚೆನ್ನಾಗಿ ಅರ್ಥ ಮಾಡ್ಕೋ, ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿರ್ಬೇಕು, ಆಯ್ತಾ, ನೀವು ಫಸ್ಟ್ ಬರಬೇಕು ಕ್ಲಾಸಲ್ಲಿ. ಇಷ್ಟೆಲ್ಲ ಉಪದೇಶ ಕೊಡ್ತೀವಿ ಮಕ್ಕಳಿಗೆ, ಹೌದಾ, ಸುಮ್ಮನೆ ಇರ್ತೀವ? ಇರಲ್ಲ, ನಾವು ಓದ್ತಾ ಇದ್ದಾನೆ ನೋಡಪ್ಪ ನೀವು ಓದ್ಲೇಬೇಕು, ಓದ್ತಾ ಇದ್ದಾನಪ್ಪ ಸಾಕು ನಂಗೆ, ನೀವು ಓದಿದ್ರೆ ಸಾಕು ಅಂತ ಹೊರಟೋಗ್ತೀವ? ಕಾನ್ಸಂಟ್ರೇಷನ್ ಇಡು, ಏನು ಓದ್ಬೇಕು ನೋಡಿಕೋ, ಸುಮ್ಮನೆ ಒಣ ಓದ್ಬೇಡ, ಅದ್ರ ಇಂಪಾರ್ಟೆಂಟ್ ಏನು ನೋಡ್ಕೋ, ಚೆನ್ನಾಗಿ ಬರಿ, ಇಷ್ಟೆಲ್ಲ ಗೈಡೆನ್ಸ್ ಕೊಡುವ ನಾವು. ವೇದೋಕ್ತ ಕರ್ಮ ಅನುಷ್ಠಾನ ಮಾಡುವ ಕಾಲಕ್ಕೆ ಹುಡುಗರಿದ್ದಾಗ್ಲಿಂದ ಅವರಿಗೆ ನೋಡೋ, ಇಷ್ಟೆಲ್ಲ ಕರ್ಮ ಮಾಡುವುದು ಎಷ್ಟು ಇಂಪಾರ್ಟೆಂಟ್, ಆ ದೇವರಲ್ಲೇ ಮನಸ್ಸಿಡೋದು ಬಹಳ ಮುಖ್ಯಪ್ಪ, ಆದಷ್ಟು ನೀನು ಇವತ್ತೆಲ್ಲ ದೇವರಲ್ಲೇ ಮನಸ್ಸಿಟ್ಟು ಮಾಡೋದು ಮಾಡಪ್ಪ ಮಾಡಪ್ಪ ಅಂತ ಹುಡುಗಿದ ಕಾಲಕ್ಕಿಂತ ನಮಗೆ ಆ ಇಂಜೆಕ್ಷನ್ ಕೊಡ್ತಾ 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 ಬಂದ್ರೆ ಬರಲೇನ್ರಿ, ಆ ಪಾರ್ಟೆ ಮಿಸ್ ಆಗ್ತಾ ಇದೆ. ಎಷ್ಟೋರಿಗೆ ಮಿಸ್ ಆಗತ್ತೆ ಅದು ಅಂತ ಹೇಳಿದ್ರೆ ಕೊನೆಗೆ ಸಾಯೋಪರ್ಯಂತವೂ ಇರಲ್ಲ. ಕೊನೆಗೆ ಆತ್ಮಸಂತೃಪ್ತಿ ಎಷ್ಟುವರೆಗೆ ಇರುತ್ತೆ, ಬರೀ ಕರ್ಮಕಾಂಡ ಮುಗಿಸಿ ನಾನು ಅದ್ಭುತವಾದ ಏನು ವೈದಿಕ ಅಂತ ಹೇಳಿ ವೈದಿಕ ಬ್ರಾಹ್ಮಣ ಅಂತ ನಮಗೆ ನಾವೇ, ಇನ್ನೊಬ್ಬರಲ್ಲ, ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಟುಕೊಂಡು ನನಗೆ ಸಮಾನ ಇನ್ನು ಯಾರಿಲ್ಲ ಅಂತ ಇರ್ತಾ ಇರ್ತೀವಿ. ಮೇಲೆ ಹೇಳ್ತಾರೆ, ನಿನ್ನ ಪ್ರಕಾರ ನಿನ್ನ ಮೀಟರ್ ಪ್ರಕಾರ ಇಡೀ ಜೀವನ ನಿನ್ನ ಸಾಧನೆ ಆಗಿದೆ, ಮೇಲಕ್ಕೊಂದು ಫೋನ್ ಮಾಡಪ್ಪ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಏನು ತಿರುಗಲೇ ಸ್ಟಕ್ ಆಗೋಗ್ಬಿಟ್ಟಿದೆ ಮೀಟರ್ ಎಲ್ಲ ಕೂಡ, ತಿರುಗಲೇ ಇಲ್ಲ ಅಂತಾರೆ. ಯಾಕೆ? ದೇವರಲ್ಲೇ ಮನಸ್ಸಿಲ್ಲ, ಒಣ ಚೂರು ತಿರುಗಿದಂತೆ ಮಾಡುತ್ತೆ ಸ್ಟಕ್ ಆಗ್ತಾ ಇದೆ, ತಿರುಗಿದಂತೆ ಮಾಡಿದ್ರೆ ಸ್ಟಕ್ ಆಗುತ್ತೆ, ಅಷ್ಟೇ ಮುಗಿದೋಯ್ತಲ್ಲಿ. ಅದಕ್ಕೆ ಹೇಳುತ್ತಾರೆ, ಎಚ್ಚರ ನಮಗೆ, ಭಗವಂತನಲ್ಲಿ ಮನಸ್ಸಿಡುವುದರಲ್ಲೇ ಪ್ರಧಾನ. ಅದಕ್ಕೆ ಹೇಳುತ್ತಾರೆ, ರುಜುಭಿ ಯೋಗ ಮಾರ್ಗೈ, ರುಜುತ್ವ ಅಂದ್ರೆ ಏನಿಲ್ಲಿ, ಯೋಗ ಮಾರ್ಗದ ರುಜುತ್ವ, ವಕ್ರವಿಲ್ಲದ ಯೋಗ ಮಾರ್ಗ ಅಂದರೆ ದೇವರಲ್ಲೇ ಮನಸ್ಸು ಹೇಗಿರಲಿ, ಅದಕ್ಕೆ ಯಾವ ಮಾರ್ಗ ಪ್ರಧಾನ ಅಂತ ಎಣಿಸಿಕೊಂಡು ಆ ವ್ಯಕ್ತಿ ಹಗಲು ರಾತ್ರಿ ಅದನ್ನು ಚಿಂತನೆ ಮಾಡುವುದರಲ್ಲೇ ತೊಡಗ್ತಾ ಬರ್ತಾನೆ. ನಮಗೆ ಆ ಥರ ಹೇಳಿಕೊಳ್ಳೋರೇ ಇಲ್ಲ. ಹೇಳಬೇಕಾದ್ರೆ ನಾನು ಇದು ತುಂಬಾ ಸಲ ಹೇಳಿದ್ದೆ, ನನ್ನ ಹತ್ರ ಒಬ್ಬರು ಬಂದಿದ್ರು ರೆಡ್ಡಿ ಜನಾಂಗ ಗೌಡರು ಅಂತ ಹೇಳ್ತಾರಲ್ಲ ಇಲ್ಲಿ, ನನ್ನ ಹತ್ರ ಬಾತ ಬಂದಿದ್ದ ಕರ್ನಲ್ಲಿರುವಾಗ ಬಂದು ಹೇಳಿದ, ನಾನು ಉದ್ಯೋಗ ಬಿಟ್ಟಿದ್ದೆ ಅದಕ್ಕೆ ನಾನು ಇಂಜಿನಿಯರ್ ಉದ್ಯೋಗ ಬಿಟ್ಟಿದ್ದೆ ಮತ ಸೇರ್ಕೊಂಡೆ. ಯಾಕೆ ಬಿಟ್ಟಿಯಪ್ಪ? ನಾನು ಯೋಗ ಸಾಧನೆ ಮಾಡಲಿಕ್ಕೆ ಅಂತ ಹೋಗಿದ್ದೆ. ನಾನು ಇವ್ರಿಗೂ ಯೋಗ ಸಾಧನೆ ಇರುತ್ತಾ ಏನಿರುತ್ತೆ ಅಂತ ಹೇಳಿ, ಏನಪ್ಪ ಏನ್ ಮಾಡಿದ್ಯಾ ಎಲ್ಲಿಗೆ ಹೋಗಿದ್ಯಾ? ನನಗೊಬ್ಬರು ಬೈರಾಗಿಗಳು ಸಿಕ್ಕರು, ಅವರ ಹತ್ರ ಹೇಳಿದೆ ಬಾ ನಿಂಗೆ ಸಾಧನೆ ಮಾಡಿಸ್ತೀನಿ ಅಂದ್ರು. ಹೊರಟೋಗ್ಬಿಟ್ಟಿದ್ದೆ ನಾನು, ಕಾಡು ಒಂದು ಗುಹೆ ಇದೆ ಹೋಗ್ಬಿಟ್ಟಿದ್ವು ನಾನು, ಅವರು ಇನ್ಯಾರು ಇಲ್ಲ, ತಿನ್ಲಿಕ್ಕೂ ಸಿಗಲ್ಲ, ಎಲ್ಲಾದ್ರೂ ಹಣ್ಣು ಹಂಪಲು ಸಿಕ್ಕರೆ ತಿನ್ಬೇಕು, ಇಲ್ಲದ್ರಿಲ್ಲ. ಆ ತರ ಇದ್ದು ನಾವು, ಲೈಟು ಇಲ್ಲ, ಕರೆಂಟ್ ಸಪ್ಲೈ ಇಲ್ಲ, 6-7 ಗಂಟೆಗೆಲ್ಲ ಕತ್ತಲು ಮಯ, ಬೆಂಕಿ ಹಚ್ಚಿ ಚೂರು ಕೂತಿರ್ಬೇಕು, ಅದಿದ್ದಷ್ಟು ಕಾಲ ಯಾವುದು ಏನು ಪ್ರಾಣಿ ಬಂದು ತಿಂದ್ರೆ ಕೃಷ್ಣಾರ್ಪಣ ಅಂತ ಕಾಡಲ್ಲಿ. ಮತ್ತೆ ಕಾಡಲ್ಲಿ ಮುನಿಗಳು ತಪಸ್ಸು ಮಾಡ್ತಾರೆ ಅಂದ್ರೆ ಏನು ಸಪ್ಲೈ ಮಾಡ್ತಾರೆ? ಎಲ್ಲ ಕರೆಂಟ್ ಸಪ್ಲೈ ಇರುತ್ತೆ, ಎಲ್ಲ ಇಂಥದ್ದೇ, ಎಲ್ಲ ಸೊಳ್ಳೆ ಕಷ್ಟ ಇರುತ್ತೆ, ಅಲ್ಲಿ ಆಲ್ ಔಟು ಯಾವುದು ಇರಲ್ಲ, ಅಲ್ಲೇ ಅದ್ರ ಜೊತೆಗೇನೆ ವಾಸ ಮಾಡ್ಬೇಕಲ್ಲಿ, ಆ ತರ ಇದ್ಕೊಂಡು ಮಾಡ್ಬೇಕು. ಆಗ ನಾನಂದೆ, ಸರಿಯಪ್ಪ ಏನು ಮಾಡಿದ್ವಿ ಇಷ್ಟಪ್ಪು ಅಂತ ಹೇಳಿದ್ರೆ, ಆ ಗುಹೆಯಲ್ಲಿ ಇವರನ್ನ ಕೂಡಿಸಿ ಮಂತ್ರೋಪದೇಶ ಕೊಟ್ಟು ಜಪ ಮಾಡು ಅಂತ ಹೇಳಿ ಅವರು ಮಾಡಿಸ್ತಾ ಇದ್ರಂತೆ. ಜಪ ಮಾಡುವಂತ ಮಾಡುವಂತ ಹೇಳಿ ಹೋಗ್ತಾ ಇದ್ದಿಲ್ಲ, ಪಕ್ಕದಲ್ಲೇ ಕೂತು ಮಾಡು 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 ಅಂತ ಮಾಡುತ್ತಾ ಇದ್ರು. ಆ ಮಾಡೋ ಕಾಲಕ್ಕೆ ಚೂರೇನಾದ್ರೂ ಸುಸ್ತಾಗಿರುತ್ತಲ್ಲ, ತೂಕಡಿಗೆ ಜಪಕ್ಕೆ ಹೋದ್ರೆ ಬರೋದದೆ, ಚೂಕಡಿಗೆ ಬಂದ್ರೆ ಮುಳ್ಳಿಂದ ಚುಚ್ಚುತ್ತಾ ಇದ್ರು. ಮತ್ತೇನ ಜನ್ಮದಲ್ಲಿ ಬರಲ್ಲ, ಆ ತರ ಮುಳ್ಳಿಂದ ಚುಚ್ಚಿದ್ರೆ ನಿದ್ದೆಲ್ಲಿ ಬರುತ್ತಿನ್ನ, ಮಾಡು ಅಂತ ಹೇಳ್ತಾ ಇದ್ರಂತೆ. ನಂಗೆ ಬಹಳ ಆಶ್ಚರ್ಯ ಆಯ್ತು, ಇಷ್ಟಕ್ಕೂ ನಿಂಗೆ ಮಂತ್ರ ಕೊಟ್ಟದ್ದೇನೇ ಆ ಜಪಕ್ಕೆ ಅಂತ ಕೇಳಿದ್ರೆ, ನಾನು ಗ್ರಂಥದ ಮುಂದೆ ಕುಳಿತು ಹೇಳ್ತಾ ಇದ್ದೀನಿ ಸುಳ್ಳಲ್ಲ, ನಾನು ಬೇರೆ ದೇಹ ಬೇರೆ, ಈ ಮಂತ್ರ ಹೇಳಿಕೊಟ್ರು ನಂಗೆ, ಇದನ್ನ ಹಗಲು ರಾತ್ರಿ ಜಪ ಮಾಡು, ಇದು ನಿನ್ನ ರಕ್ತದಲ್ಲಿ ಕಲಿಬೇಕು, ರಾತ್ರಿ ಎಬ್ಬಿಸಿದರೂ ಕೂಡ ನೀನು ಬೇರೆ ಎಂಬುದು ಎಚ್ಚರ ಇರಬೇಕು, ಆ ತರ ಜಪ ಮಾಡು ಅಂದ್ರು. ಮೈ ರೋಮಾಂಚನ ಆಯ್ತು ಗೊತ್ತಾ, ಹೇಳ್ತಾ ಇದ್ರೆ ಅದು ಮಾಡಬೇಕಾಗಿದ್ದು ನಾವು ಆಚಾರ್ಯರು ಕೊಟ್ಟ ಅಪರೂಪದ ಮಂತ್ರಗಳು, ಅದನ್ನ ಆ ತರ ಚಿಂತನೆ ಮಾಡಬೇಕು. ಆ ತರ ವ್ಯಾಸರಾಯರು ಹೇಳ್ತಾರೆ, ಇದೆಲ್ಲ ಆಚಾರ್ಯರು ಹೇಳಿಕೊಟ್ಟ ಒಂದೊಂದು ತತ್ವ ಸದಾ ಸದಾ ಚಿಂತನೆ ಮಾಡಿ ಒಳಗ ರಕ್ತಕ್ಕಿಳಿಬೇಕು. ಆ ತರ ಗುರುಗಳು ಹೇಳ್ಕೊಡ್ತಾರಂತೆ, ಮಾಡು ಮಾಡು ಅಂತ. ಅಂತಹ ಗುರುಗಳು ಸಿಕ್ಕರು ಹೇಗಿರುತ್ತೆ ಸಾಧನ? ಅದ್ಭುತವಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯತಿಷ್ಯತೆ ಯೋಗಯುಕ್ತ ರುಜುವಿಹಿ ಯೋಗ ಮಾರ್ಗೈ. ಅದ್ಭುತವಾದಂತಹ ಯೋಗ ಮಾರ್ಗಗಳಿಂದ ಪ್ರಯತ್ನ ಪಡುತ್ತಾನೆ. ಯಾಕೆ? ಗುರುಗಳು ಪಕ್ಕದಲ್ಲಿ ಕೂತಿರ್ತಾರೆ, ಬಡದು ಬಡದು ಎಪ್ಪಿಸ್ತಾರೆ, ಮಾಡು ಮಾಡು ಅಂತ. ಶಿಷ್ಯನಿಗೆ ದೇವರು ಗುರುಗಳು ಬಿಟ್ರೆ ಬೇರೆ ಲೋಕ ಇರಲ್ಲ, ಗುರುಗಳಿಗ ಶಿಷ್ಯನ ಉದ್ಧಾರ ಮಾಡಬೇಕೆಂಬ ಲೋಕ ಬಿಟ್ರೆ ಇನ್ನೊಂದಿರಲ್ಲ. ಶಿಷ್ಯ ಸಿಕ್ಕ ಮೇಲೆ ಅವನ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೆ, ಹೊರ ಕರಕೊಂಡು ಬರೋದೇ ಅವರ ಧರ್ಮ, ಹಾಗೆ ಕೂತಿರ್ತಾರೆ. ಅದಕ್ಕೆ ಗುರು ಶಿಷ್ಯ ಸಂಬಂಧ ಅಂದ್ರೆ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ಈ ರೀತಿಯಲ್ಲಿ ಭಗವಂತನ ವಿಶೇಷವಾಗಿ ಆ ಪ್ರಯತ್ನ ತೀವ್ರವಾಗಿ ನಡೀತಾ ಬರ್ತದೆ. ಪ್ರಾಸಸ್ಯ ಸರಿ ಬಂತು, ಅವಾಗ ಹೇಳ್ತಾರೆ, ಅಸೇವಯಾಯಂ ಪ್ರಕೃತೇರ್ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮೈಯರ್ಪಿತಯಾ ಚ ಭಕ್ತ್ಯ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೇ. ಇಷ್ಟಯ್ಯ, ಅವಾಗ ಅಸೇವಯಾ ಅಯಂ ಪ್ರಕೃತೇರ್ ಗುಣಾನಾಂ, ಈ ವಿಶೇಷವಾಗಿರತಕ್ಕಂಥ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ, ಗುರುಗಳೇನೋ ಜ್ಞಾನ ಕೊಟ್ರು, ಅವರ ಸೇವೆಯಿಂದ ಭಕ್ತಿ ಬರ್ತಾ ಇದೆ ಭಗವಂತನಲ್ಲಿ. ಆ ಜ್ಞಾನ ಭಕ್ತಿ ಬಂದ ಕೂಡಲೇ ವೈರಾಗ್ಯ ವಿಜೃಂಭಣೆಯಿಂದ ಬರ್ತಾ ಇದೆ. ಜ್ಞಾನ ಅಗ್ನಿ, ವೈರಾಗ್ಯ ಗಾಳಿ,
ಚೆನ್ನಾಗಿ ಉರದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ಅಸೇವಯಾಯಂ ಪ್ರಕೃತಿಯ ಗುಣಾನ, ಈ ಪ್ರಕೃತಿಗೆ ಸಂಬಂಧಪಟ್ಟ ನಾನಾ ಗುಣಗಳು, ಏನು ಶಬ್ದ ಅಂದರೆ ನಾನಾ ರೀತಿಯಾದ ಭೋಗಗಳನ್ನು ಅನುಭವಿಸಬೇಕೆಂಬ ಬಯಕೆಗಳು, ನಾನಾ ಕ್ರೋಧಾದಿ ಗುಣಗಳು, ಇವೆಲ್ಲವೂ ಕೂಡ ದೂರ ಓಡಿ ಹೋಗ್ತಾ ಬರುತ್ತೆ, ಮನಸ್ಸಿನಿಂದ ತಾನಾಗಿ ಓಡಿ ಹೋಗ್ತಾ ಬರುತ್ತೆ. ಅವಾಗೆ ಯೋಗೇನ ಮೈಯರ್ಪಿತಯಾಚ ಭಕ್ತ್ಯ, ನನ್ನಲ್ಲೇ ಭಕ್ತಿ ಮಾಡುತ್ತಾರೆ. ಯಾಕೆ ಅಂದ್ರೆ ಯೋಗ ನನ್ನಲ್ಲೇ ಮನಸ್ಸಿಟ್ಟಿರ್ತಾರೆ, ಎಲ್ಲಿಗೂ ಹೋಗಲ್ಲ. ದೇವರ ಪಾದದಲ್ಲಿ ಮನಸ್ಸು ಇಡಲಿಕ್ಕೆ ಸರಿಯಾಗಿ ಶುರು ಆದರೆ ಸುಖ ಬರಲಿಕ್ಕೆ ಶುರು ಆಗುತ್ತೆ. ಯಾವಾಗಾದರೆ ದೇವರ ಪಾದದಲ್ಲಿ ಮನಸ್ಸು ಇಡಲಿಕ್ಕೆ ಶುರು ಆದಾಗ ಆ ಮನಸ್ಸಿಗೆ ಸುಖ ಸಿಗೋದು ಶುರು ಆಯಿತಾ? ಇನ್ನ ಮನಸ್ಸಲ್ಲಿ ಬರಲ್ಲ, ಸುಖ ಸಿಗೋದೊಂದು ಲೇಟ್ ಅಷ್ಟೇ. ನಮ್ಗೆ ಇವಾಗ ಸುಖ ಸಿಗ್ತಾ ಇಲ್ಲ, ದೇವರಲ್ಲಿ ಹೋದ್ರೂ ಕೂಡ ಆ ಸುಖ ಏನೋ ನಮಗೆ ಟಚ್ ಆಗ್ತಾ ಇಲ್ಲ. ಅದಕ್ಕೆ ಕಠಾಚಾರ ಎಲ್ಲವೂ ಕೂಡ ಮಾಡಬೇಕು ಮಾಡಬೇಕು ಮಾಡಬೇಕು. ಮಾಡದಿದ್ರೆ ಏನಾಗುತ್ತೋ ಏನೋ, ಆಸಕ್ತಿಯಿಂದ ಸಾರಿಗ್ರಾಮ ತಂದುಕೊಳ್ತೀವಿ ಪೂಜಾ ಮಾಡಬೇಕು ಅಂತ, ಕೊನೆ ಕೊನೆಗೆ ಬಿಟ್ರೆ ಏನಾಗುತ್ತೋ ಅಂತ ಪೂಜಾ ನಡೀತಾ ಇದೆ ಅಲ್ವಾ. ನರಸಿಂಹ ಸಾರಿಗ್ರಾಮ ಇದ್ರಿ, ಬಿಟ್ರೆ ಏನ್ ಗೊತ್ತೀವೋ ಏನೋ ಮಾಡಬೇಕು, ಮಾಡಲೇಬೇಕು ಅಂತ ಆಸಕ್ತಿ ಹೋಯಿತು, ಬಿಟ್ರೆ ಮನೆಯ ಅರ್ಥ ಆಗತ್ತೆ ಅಂತ ಇಟ್ಕೊಂಡದಕ್ಕೆ ಮಾಡ್ತಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಯಾರಿಗೂ ಗೊತ್ತಿರದ ದೇವರ ಕಟ್ಟೆ ಮೇಲೆ, ಎಲ್ಲಿ ಮಠದ ದೇವರ ಕಟ್ಟೆ ಮೇಲೆ ಗೊತ್ತಿರದೆ ನರಸಿಂಹ ಸಾಲಿಗ್ರಾಮ ಪ್ರತ್ಯಕ್ಷ ಆಗ್ತಾ ಇರತ್ತೆ. ಅವರಿಗೆ ಆಶ್ಚರ್ಯ, ರಾಯರ ಮೇಲಿಟ್ಟ ಸಾಲಿಗ್ರಾಮ ಇದೆಲ್ಲ ನೋಡ್ತಾರೆ, ಇದು ಎಲ್ಲಿಂದ ಬಂತು? ಕೂತಿರುತ್ತಲ್ಲಿ ಯಾರೋ ಮನೆಯಲ್ಲಿ ಯಾರೋ ಹೇಳಿರ್ತಾರೆ, ಸಾಲಿಗ್ರಾಮ ಇಟ್ಕೊಂಡಿದ್ಯಾ, ಪೂಜೆ ಮಾಡಿಲ್ವಾ, ಬಡ್ಕೊಳ್ಳತ್ತೆ, ಏನೊಂದ್ ಮಾಡು ಅಂತ ಹೇಳಿದ ಕೂಡಲೇ. ಅದೇ ಕೆಲಸ ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡ್ತೀವ, ಮಕ್ಕಳಿಗೆ ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏ ಚೆನ್ನಾಗಿಲ್ಲಪ್ಪ ಮಕ್ಕಳಿಗೆ ಏನಾದ್ರೂ ಆಗತ್ತೆ ಅಂದ್ರೆ ಆಯ್ತಪ್ಪ ಮಕ್ಕಳನ್ನ ತಗೊಂಡು ಎಲ್ಲಾರು ಬಿಟ್ಟು ಬರೋಣ ಅಂದಿರ್ತೀವ, ಅಪ್ಪ ನಾಣೆ ಚೆನ್ನಾಗಿ ಏನು ಕೆಲಸ ಇದ್ರು ಎಲ್ಲಾ ಬಿಟ್ಟು ರಾತ್ರಿ 3 ಗಂಟೆ ಆದ್ರೂ ಟಾರ್ಚ್ ಹಾಕೊಂಡು ಚೆನ್ನಾಗಿ ಮಾಡ್ತೀವಿ. ಸಾಲಿಗ್ರಾಮಕ್ಕೆ ಮಾತ್ರ ಅದೇ ಕಾಟಾಚಾರ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಸಬ್ಜೆಕ್ಟ್ ಇಷ್ಟೇ, ನಮಗೆ ಅವನ ಮೇಲೆ ಟಚ್ ಬರಲಿಲ್ಲ, ಮಕ್ಕಳ ಮೇಲೆ ಏನು ಬೇಡದ ಟಚ್ ಕೂತ್ಕೊಂಡಿದೆ, ಇದೇ ಬಂದಿದ್ದಾರೆ ಹೇಳ್ತಾ ಇದ್ದಾರೆ. ಅದು ಬರಬೇಕಂದ್ರೆ ಹೇಗೆ ಅಂತ ಹೇಳ್ತಾ ಇದೆ. ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಅಂದ್ರೆ ಅಂಟು, ಇವ ಬೇಕು ಇವ ಬೇಕು ಅಂತ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಯೋಗೇನ ಮೈಯರ್ಪಿತಯ ಚ ಭಕ್ತ್ಯ, ಅಂತ ನನ್ನಲ್ಲೇ ಮನಸ್ಸಿಟ್ಟಿರ್ತಾರೆ. ಅಂತಹ ಕಾಲಕ್ಕೆ ನನ್ನಲ್ಲೇ ಮನಸ್ಸು ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಅವಾಗೆ ನಾನು ಮಾನ್ ಪ್ರತ್ಯಗಾತ್ಮಾನಂ, ಪ್ರತ್ಯಗಾತ್ಮ ಒಳಗಿರತಕ್ಕಂಥ ನಿಯಾಮಕನಾದ ನನ್ನನ್ನು ಇಹ ಅವರೊಂದೇ ಅದ್ಭುತವಾಗಿ ಒಳಗೆ ದರ್ಶನ ಮಾಡುತ್ತಾ ಇದ್ದಾರೆ. ಒಟ್ಟಾರೆ ಈ ದೇವರ ದರ್ಶನಕ್ಕೆ ಯಾವುದು ಕಾರಣ ಆಯಿತು ಅಂತ ಹೇಳಿದರೆ, ಯಾರ ಸಂಪರ್ಕದಿಂದ ಇವೆಲ್ಲ ತಾನಾಗಿ ಬಂದು ಬಿಡುತ್ತೋ ದೊಡ್ಡವರ ಸಮಾಗಮ ಆಗಬೇಕು. ದೊಡ್ಡವರು ನಮ್ಮ ಮೇಲೆ ಮುದ್ರೆ ಹಾಕಬೇಕು, ಅವರ ಪಾದ ಗಟ್ಟಿ ಹಿಡಿಯಬೇಕು, ಅವಾಗ ಭಗವಂತ ನಮ್ಮನ್ನು ಧಾರೆ ಮಾಡುತ್ತಾನೆ. ಅಹೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತು ಅಪರೈಹಿ ಅಪಿ ಅಮುಷ್ಮಿನ್ ನಯದೃಜಿಕೇಶ ಶ್ರಯದಕೃತಾತ್ಮನಾಂ ಮಹಾತ್ಮನಾಂ ಬಹ ಪ್ರಚುರ ಸಮಾಗಮ. ಅಲ್ಲಿ ಹೇಳ್ತಾರೆ, ಅಯ್ಯ ನಿನಗೆ ಮನುಷ್ಯ ದೇಹ ಬಂದಿದೆ, ನೀ ಮನುಷ್ಯ ಅಂತ ನಿನ್ನ ಕರಿಬೇಕಾ? ಹೌದೌದು, ಈ ಇದು ಅಖಿಲ ಜನ್ಮ ಶೋಭನಂ, ಎಲ್ಲಾ ಜನ್ಮಗಳಲ್ಲಿ ಮನುಷ್ಯ ಜನ್ಮ ಬಹಳ ಒಳ್ಳೆ ದುರ್ಲಭವಾದ್ದು ಸುಂದರವಾದ್ದು, ಬೇರೆ ಜನ್ಮಗಳು ಇಟ್ಕೊಂಡು ಏನು ಉಪಯೋಗ, ಅದ್ಭುತವಾದಂತಹ ಜನ್ಮ. ಆದರೆ ಆ ಜನ್ಮ ಬಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿರ್ತಕ್ಕಂತಹ ಜನ್ಮ ಬಂದರೂ ಕೂಡ ಋಷಿಕೇಶಸ್ಥಿ ಸ್ಥಾಪಿತ ಮನಸಾಂ, ಭಗವಂತನಲ್ಲೇ ಮನಸ್ಸಿಟ್ಟ ಜ್ಞಾನಿಗಳ ಪಾದ ಸಮಾಗಮ ಆಗಿಲ್ಲವ? ಎಂಥ ಸಮಾಗಮ? ಪ್ರಚುರ ಸಮಾಗಮ, ಒಳ್ಳೆ ಪ್ರಚುರವಾದ ಒಳ್ಳೆ ಪ್ರಭಾವಶಾಲಿಯಾದ ಸಮಾಗಮ ಅವರಲ್ಲೇ ಆಗ್ಬೇಕಂತೆ. ದೊಡ್ಡವರೇನೋ ಇರ್ತಾರೆ, ದೊಡ್ಡವರು ಅಂತ ಗೊತ್ತಾಯ್ತಪ್ಪ, ದೂರದಿಂದ ನಮಸ್ಕಾರ ಮಾಡಿದ್ವಿ, ಒಂದು ತೆಂಗಿನಕಾಯಿ ದುಡ್ಡು ಏನು ದಕ್ಷಿಣ ಇಟ್ಟು ಅವರೊಂದು ಒಳ್ಳೇದಪ್ಪ ಮಂತ್ರ ಆಟಕ್ಕೆ ಕೊಟ್ಟರು, ನಮಸ್ಕಾರ ಮಾಡಿದ್ ಬಂದು, ಇದಾ ಸಮಾಗಮ ಅಲ್ಲ ಅಂದ್ರು. ಪ್ರಚುರ ಸಮಾಗಮ ಅಂದ್ರೆ ವಿಶೇಷವಾಗಿ ಅವರ ಅನುಗ್ರಹ ನಮ್ಮ ಮೇಲೆ ಬರುವಂತೆ, ಅವರ ಮನಸ್ಸಿನಲ್ಲಿ ನಾವು ಮುದ್ರೆ ಹಾಕುವಂತೆ ಅಂಥ ಸಮಾಗಮ ಆಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ಈ ಮನುಷ್ಯ ಜನ್ಮ ಬಂದೆ. ಇಲ್ಲಿ ಅಮುಷ್ಮಿನ್ನಪಿ ಯದಿವ ಪ್ರಚುರ ಸಮಾಗಮೋ ನಾಸ್ತಿ, ಆ ದೊಡ್ಡವರ ಸಮಾಗಮ ಎಂಬುದು ಇಲ್ಲವ ಈ ಜನ್ಮದಲ್ಲಿ. ತರಹಿ ಮನುಷ್ಯ ಜನ್ಮಕ್ಕಿಂತ ಮಿಕ್ಕದ್ದೆಲ್ಲ ವೇಸ್ಟ್ ಅಂತ ಹೇಳಿದ್ರೆ, ಯಾಕೆ ಅಲ್ಲಿ ಜ್ಞಾನ ಬರಲ್ಲ, ಏನು ಇರಲ್ಲ, ಮನುಷ್ಯ ಜನ್ಮ ದೊಡ್ಡದು ಅಂತ ಹೇಳಿದ್ರು. ಹೌದಾ, ಈ ಮನುಷ್ಯ ಜನ್ಮ ಬಂದರೂ ಕೂಡ ಒಂದು ವೇಳೆ ದೊಡ್ಡವರ ಪ್ರಚುರ ಸಮಾಗಮ ಇಲ್ಲ, ತರ್ಹಿ ಇದಮಪಿ ಅಶೋಭನಮೇವ, ಇದು ಕೂಡ ಪಶು ಜನ್ಮಕ್ಕೆ ಸಮಾನ ಅಂತ ಹೇಳಿಬಿಡ್ತಾ ಇದ್ದಾರೆ. ಇನ್ನ ಅವಾಗ ಹೇಳ್ತಾ ಇದ್ದಾರೆ, ಇಂಥ ಮನುಷ್ಯ ಜನ್ಮಗಳು ಸಾವಿರಾರು ಬಂದ್ರೆ ಏನು ಉಪಯೋಗ, ದೊಡ್ಡವರ ಪಾದ ಹಿಡಿದು ಅವರ ಅನುಗ್ರಹದಿಂದ ಭಗವಂತನಲ್ಲಿ ಮನಸ್ಸು ಪರಿವರ್ತಿತವಾಗಿ ಹೋಗದಿದ್ದರೆ ಕೊನೆಗೆ ನಮ್ಮ ಬದುಕು ಹೇಗಾಗಿರುತ್ತೆ ಅಂದ್ರೆ, ಲೌಕಿಕರು ಇರ್ತಾರೆ, ಲೌಕಿಕರು ಅಂತ ಕರೆಯುವವರನ್ನು, ಉದ್ಯೋಗ ಮಾಡ್ತಾ ಇರ್ತಾರೆ, ದುಡ್ಡಿನ ಮೇಲೆ ಮನಸ್ಸಿರುತ್ತೆ, ದುಡ್ಡು ಸಂಪಾದನೆಯಲ್ಲೇ ಅವರ ಗುರಿ, ಬದುಕೆಲ್ಲ ಅಲ್ಲೇ ಹೋಗ್ತಾ ಇರುತ್ತೆ. ಶಾಸ್ತ್ರ ಓದಿರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಮನಸ್ಸು ಮಾತ್ರ ಅವರಂತೇನೆ ನಮ್ಮದು ಹೋಗ್ತಾ ಇದ್ರೆ, ಅವರಂತೇನೆ ಅವರ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆಯೋ ನಮ್ಮ ಮನಸ್ಸು ಅದೇ ಕಡೆ ಹೋಗ್ತಾ, ಎಕ್ಸ್ಟ್ರಾ ಪ್ರಾಫಿಟ್ ಏನಪ್ಪ ಅಂದ್ರೆ ಓದ್ಕೊಂಡೇವಿ ಶಾಸ್ತ್ರ ಅಂತ ಓದಿದೆ. ಶಾಸ್ತ್ರ ಓದದೆ ಬಿದ್ದ, ಶಾಸ್ತ್ರ ಓದಿ ಬಿದ್ದ, ಇಷ್ಟೇ ವ್ಯತ್ಯಾಸ. ಅದು ದಾಸರಾಯ ಹೇಳುತ್ತಾರೆ, ದೀಪ ಕರದಲ್ಲಿ ಹಿಡಿದು ಕಾಣದೆ ಕೂಪದೊಳು ಬಿದ್ದಂತೆ. ಎಂತ ಶಬ್ದ ಹಾಕ್ತಾರೆ, ದೀಪ ಕರದಲ್ಲಿ ಹಿಡಿದು ಕಾಣದೆ ಕೂಪದೊಳು ಬಿದ್ದಂತೆ, ವೇದ ಮಹೋಪನಿಷದ ಅರ್ಥಗಳ ನಿತ್ಯದಿ ಪೇಳುವವರೆಲ್ಲ, ಅವನ ಮೇಲೆ ಭಕ್ತಿಯೇ ಹುಟ್ಟಿಲ್ಲ, ಬಿದ್ದ ಹಾಳಾಗ್ತಿದ್ರಪ್ಪ, ಅವನಲ್ಲಿ ಭಕ್ತಿ ಹುಟ್ಟುವಂತೆ ದೊಡ್ಡವರ ಪಾದ ಹಿಡಿಯಿರಿ ಅಂತ ಅರಣ್ಯಕಾಚಾರ್ಯರು. ಅವರು ಯಾರನ್ನ ರಿಪೇರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರು ಏನಿರ್ತಾರೆ ಅವರನ್ನ ರಿಪೇರ್ ಮಾಡ್ಲಿಕ್ಕೆ ಹೊರಟಂತ ವ್ಯಕ್ತಿಗಳನ್ನ ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಎಲ್ಲರನ್ನ ರಿಪೇರ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಹೀಗಿರಿ ಹಾಗಿರಿ ಅಂತ ಅವರನ್ನ ರಿಪೇರ್ ಮಾಡ್ತಾ ಇದ್ದಾರೆ. ನೀನ್ ಹಾಗಿದ್ದು ಅವ್ರಿಗೆ ಹೇಳು, ಅವ್ರಿಗೆ ಹಾಗಿದ್ದು ಹಾಗೆ ಹೇಳು ಅಂತ ಚಾರುಟಿ ತಗೊಂಡು ಹೊಡಿಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಕೊನೆಗೆ ಬೈತಾರೆ, ನಮ್ಮಂತವ್ರನ್ನ ಸಾರಿ ಒಗಿದು ಬಿಡ್ತಾರೆ, ಹೇಳ್ಕೊಳ್ಳಿ ತಪ್ಪೇ ಅಲ್ಲಿ ಹೇಳ್ತಾರೆ ಎಲ್ಲ ಜನರ ಮುಂದೆ, ಏನು ಬ್ರಹ್ಮಜ್ಞಾನಿಗಳಿದ್ದಂತೆ ನಟನ ಮಾಡತಾ, ಬ್ರಹ್ಮಜ್ಞಾನಿಗಳಿದ್ದಂತೆ ನಟನ ಮಾಡತಾ, ಅವರು ಕೊಡುವಂತ ಅವರ ಭಾಷೆಯಲ್ಲಿ ಅರಿವಿ ವಸ್ತ್ರ, ಅವರು ಕೊಡುವಂತ ಒಂದಿಷ್ಟು ಅರಿವಿ, ಒಂದಿಷ್ಟು ಮೃಷ್ಟಾನ್ನದ ಊಟ, ಒಂದಿಷ್ಟು ದಕ್ಷಿಣೆಗಾಗಿ ಅವರ ಮುಂದೆ ನಾಟಕ ಆಡತಾ ಬಾಯಲ್ಲಿ ನೂರು ಬಗಸಿ ಮಣ್ಣು ಹಾಕೊಳ್ಳೋ ಪ್ರಯತ್ನ ಮಾಡದೆ ಬದುಕಿನಲ್ಲಿ ಅವನ ಕಡೆ ಮನಸ್ಸಿಡ್ರಿ, ಅವನೇ ಕೊಡತಾನೆಲ್ಲ. ಈ ಮಾತುಗಳು ಆಜ್ಞಾಪತ್ರದಲ್ಲಿ ಹೇಳ್ತಾ ಬರೀತಾರೆ. ನಾವದು ಸಾವಿರ ಸಲ ಪಾರಾಯಣ ಮಾಡಿದ್ರು ಬುದ್ಧಿ ಬರಲ್ಲ ನಮಗೆ. ಅಂಥ ರೀತಿಯಲ್ಲಿ ಎಲ್ಲರನ್ನ ಜಗತ್ತನ್ನ ತಿದ್ದಿದ ಅದ್ಭುತವಾದ ವ್ಯಕ್ತಿತ್ವ. ಬದುಕಿದ್ದ ಐವತ್ತು ವರ್ಷದಲ್ಲಿ ನಾಲ್ಕಾಶ್ರಮ ಪೂರ್ಣ ಮಾಡಿದರು. ಅವರು ಹೇಳೋ ಪಾಠ ಕೇಳಲಿಕ್ಕೆ ಜಯತೀರ್ಥರೇ ಸದಾ ಬಂದಿರ್ತಾ ಇದ್ರು ಅಂದ್ರೆ ಅವರು ಎಂಥ ವ್ಯಕ್ತಿತ್ವ ಇರಬೇಕ್ರಿ, ಅಪರೂಪದ ವ್ಯಕ್ತಿತ್ವ. ಹುಡುಗ ಹುಟ್ಟಿದ ಕೂಸು ತೊಟ್ಟಲಲ್ಲಿದ್ದರೆ ಆಗಲೇ ಬಂದದ್ದು ಜಯತೀರ್ಥರು. ಸರ್ಪದ ರೂಪದಲ್ಲಿ ಬಂದು ಸುತ್ತ ಹಾಕೊಂಡು ಅಲ್ಲಿ ಹಾಲಿಟ್ಟರೆ ಕೊಡದು ಹೋದ್ರು. ಆವಾಗಲಿಂದ ಮೊದಲಾದ ಜಯತೀರ್ಥರ ಸಂಪರ್ಕ, ಅವರು ಎಲ್ಲಿಗೆ ಹೋದ್ರು ಪಾಠ ಶುರುವಾಯಿತು ಅಂದ್ರೆ ಶಿಷ್ಯರಿಗೆ ಗೊತ್ತಾಗುತ್ತೆ ಜಯತೀರ್ಥರು ಬಂದ್ರು ಅಂತ. ಅಂದ್ರೆ ಹಾವು ಬಂದರೆ ಏನು ಆ ವಿಶೇಷವಾದ ವಾಸನೆ ಬರುತ್ತೆ ಅವರಿಗೆಲ್ಲ, ಶಿಷ್ಯರೇ ಓ ಬಂದ್ರು ಅಂತ ನೆನಪಾಗಬೇಕೆಲ್ಲರಿಗೂ, ಹಾಗೆ ವಾಸನೆ ಬರ್ತಾ ಇತ್ತಂತೆ. ಆ ರೀತಿಯಲ್ಲಿ ಜಯತೀರ್ಥರವರು ಹಿಂದೆ ಇದ್ದು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೇಳಿದರೆ ಸರ್ಪರೂಪದಲ್ಲಿ ಬಂದು ಬೇಡ ಅಂದ್ಬಿಡುತ್ತಾರೆ. ಯಾಕೆ ಸ್ವಾಮಿ ಹೀಗೆ ಅಂದ್ರೆ, ನಾನಿದ್ದೇನೆ, ನಾನಿದ್ದ ಕಡೆ ತೀರ್ಥಯಾತ್ರೆ ಸಾಕು ಅಂದ್ರು, ಬದರೀಗ ಆದ್ರೂ ಹೋಗ್ಬಿಡ್ತೀನಿ ನಾನು ಅಂತ. ಪಾಠ ಬಿಟ್ಟು ಬದರಿಗೆ ಯಾಕೆ ಹೋಗ್ತೀಯೋ? ಇಲ್ಲ ಸ್ವಾಮಿ, ಬದರಿ ನಾರಾಯಣ ನೋಡಬೇಕು. ಬೇಡ, ಆತನೇ ನನ್ನ ಹತ್ರ ಬರ್ತಾನೆ ಅಂತ ಹೇಳಿದ್ರು. ಕೊನೆಗೆ ಬದರಿ ನಾರಾಯಣ ನಾನೇ ಇದ್ದೇನೆ ಒಂದು ಕಡೆ ಅಂದ್ರೆ, ಆ ಶಿಲಾದಲ್ಲಿ, ಅದೇ ಪುರಾತನ ಕಾಲದ ಶಿಲಾ, ಅಲ್ಲಿ ಬದರಿನಾರಾಯಣ ನಾನಿದ್ದೇನೆ ಅಂತ ಪ್ರಕಟನಾದ ಸ್ವಾಮಿ ಬಂದು ಅಲ್ಲಿ ಅವರು ಮುಂದೆ ಕೂತಿದ್ದ ಹೇಳ್ತಾರೆ ಪಂಚರತ್ನ ಅಂದವರ ಚರಿತ್ರೆ. ಅದರಲ್ಲಿ ಪುರಾಶ್ರಮ ಮಕ್ಕಳು ಹೇಳ್ತಾರೆ, ಇಲ್ಲಿ ಬದರಿನಾರಾಯಣ ನಿಂತಿದ್ದಾನೆ, ಇಲ್ಲಿರುವ ಕುಶಾ ನದಿಯಲ್ಲೇ ಗಂಗಾದೇವಿ ಬಂದು ನಿಂತಿದ್ದಾಳೆ, ಅಲ್ಲಿ ಗಿಡಗಳೆಲ್ಲ ಆ ನದಿಗೆ ಹೋಗಿ ಬರುವ ಅವರ ಆಶ್ರಮದಲ್ಲಿ ಗಿಡಗಳು ಅಲ್ಲೆಲ್ಲ ಆ ವೇದವ್ಯಾಸರ ಆಶ್ರಮದಲ್ಲಿರತಕ್ಕಂತಹ ಎಲ್ಲಾ ಋಷಿ ಮುನಿಗಳು ಬಂದು ಇಲ್ಲಿ ನಿಂತಿದ್ದಾರಂತೆ. ಇದು ಸುಳ್ಳು ಸುಮ್ಮನೆ ಏನೋ ಊಹಾ ಕಲ್ಪನ ಅಲ್ಲ, ನಾವು ಪ್ರತ್ಯಕ್ಷ ಕಂಡದ್ದು ಅಂತ ಹೇಳ್ತಾ ಇದ್ದಾರೆ. ಅಂತ ಅದ್ಭುತವಾದ ಜ್ಞಾನಿಗಳು ಬರೆದ ಗ್ರಂಥ ಅನ್ನಂತ ಹೇಳಿಕ್ಕೆ ಸಾಧ್ಯವ. ಅನುಭವಿಸಿ ಅನುಭವಿಸಿ ದೇವರನ್ನ ಕಂಡು ಎಂಥ ಚರಿಯ ಅವರದ್ದು. ಪಂಚಾಮೃತಕ್ಕಿಟ್ಟಂತಹ ಕೊಳಗ ಕೊಳಗ ಹಾಲು ಮೊಸರು ಎಲ್ಲ ಕುಡದೇ ಬಿಟ್ರು. ಎಷ್ಟು ಕುಡಿತೀರಿ ಪಂಚಾಮೃತ? ಒಂದ್ ತಂಬಿಗೆ ಕುಡಿದ್ರೆ ಆಯ್ತು, ಮೂರು ತಂಬಿ ಕುಡಿತೀರಾ ಮಹಾ ಮುಗದೋ ಕಲ್ಲಿಗೆ, ಊಟವೂ ಬೇಡ ಅಂತ ಮಲಗ್ತೀವಿ. ಅಂತ ಅದು ಕೊಳಗ ಕೊಳಗ ತುಂಬ ಹಾಲು ಮೊಸರು ಹಣ್ಣು ಎಲ್ಲ ಸಕ್ಕರೆ ಜೇನುತುಪ್ಪ ಕುಡಿಲಿಕ್ಕಾಗುತ್ತಾ? ಕೊಳಗ ತುಂಬ ತುಪ್ಪ ಕುಡಿಲಿಕ್ಕಾಗುತ್ತಾ? ಹೊಟ್ಟೆನ ಕಟ್ಟೆನ ಎಲ್ಲ ಕುಡದೇ ಬಿಟ್ರು. ಅವರ ಗುರುಗಳಂಥವರೇ ಅದ್ಭುತವಾದ ಗುರುಗಳು. ನನ್ನದ ಶಿಷ್ಯರಿದ್ರು, ಅಯ್ಯೋ ಇದೇನು ಶಿಷ್ಯ ಎಲ್ಲ ಕುಡಿದು ಬಿಟ್ಟ, ನೀವು ಕುಡ್ರಿ ಹಾಗೆ ನೋಡೋಣ ಅಂದ್ರು. ಏ ನಾವು ಕುಡಿತೀವಿ, ಈಗ ಕುಡಿಬೇಕು ನೋಡಿ ಅಂತ ಕೃಷ್ಣ ಈಗೂ ಇದ್ದಾನಲ್ಲಿ ವ್ಯಾಸತತ್ವಜ್ಞರು ಪೂಜಾ ಮಾಡಿದ ಕೃಷ್ಣ ಇಲ್ಲಿ ವೇಣಿಸೋಮಪುರದಲ್ಲಿ ಆ ಕೃಷ್ಣನ ಸ್ಪರ್ಶ ಮಾಡುತ್ತಾರೆ. ಕೃಷ್ಣನ ಬಾಯಿಯಿಂದ ಅವರು ಕುಡದಂತ ಹಾಲು ಹಾಲಾಗಿ ಮೊಸರು ಮೊಸರಾಗಿ ಮತ್ತು ಎರಡು ಮಿಕ್ಸ್ ಆಗಿ ಪಂಚಾಮೃತ ಅಲ್ಲ ಹಾಗೆ ಬರಬೇಕು. ಎಲ್ಲಾ ಕೊಳಗಗಳಲ್ಲಿ ಪುಡಿ ಪುಡಿ ಸಕ್ಕರೆ ಎಲ್ಲ ಜೇನುತುಪ್ಪ ತುಪ್ಪ ಹಾಗೆ ತುಂಬಬೇಕು, ಒಂದಿಂಚು ಕಮ್ಮಿ ಇಲ್ಲ. ಬಿಂಬನ ಪೂಜಾ ಅವಾಗಲೇ ಸಿದ್ಧಿ ಪಡ್ಕೊಂಡ ಮಹಾನುಭಾವರವರು. ಅಂತ ಮಹಾನುಭಾವರು ಕೊಡ್ತಾ ಇದ್ದಾರೆ. ಅಯ್ಯ ನಿನಗೆ ಮನುಷ್ಯ ಜನ್ಮ ಬಂದಿದೆ, ಆದ್ದರಿಂದ ಗುರುಗಳ ಪಾದವನ್ನ ಹಿಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಅಂಥ ಭಗವಂತನ ಪಾದಾರವನ್ನ ಹಿಡಿದರೆ ನಹ್ಯದ್ಭುತಂ ತ್ವಚ್ಚರಣಾಬ್ಜ ರೇಣುಭಿ ಹತಾಂ ಹಸಃ ಭಕ್ತಿ ರಥೋಕ್ಷಜೇಮಲ ಮೌರ್ತಿ ಕಾದ್ಯಸ್ಯ ಸಮಾಗಮಚ್ಚಮೇ ದುಸ್ತರ್ಕ ಮೂಲೋ ಅಪಹತೋ ವಿವೇಕ ಹೇಳ್ತಾ ಇದ್ದಾರೆ. ಆ ರಘುಗಣ ಮಾತ್ರ ರಘುಗಣ ಮಹಾರಾಜ ಭರತ ಮಹಾರಾಜರ ಹೇಳ್ತಾರೆ, ಒಂದು ಮುಹೂರ್ತ ಕಾಲ ಸಂಘ ಆಗಿತ್ತು, ಆದ ಕೂಡಲೇ ಅವರಲ್ಲಿ ತರ್ಕ ನಮಗೆ ದುಷ್ಟವಾದ ತರ್ಕ, ಏನು ದೇವರಿದ್ದಾರೆ ಅಂದ್ರೆ ಯಾಕಿದ್ದಾನೆ, ಒಳಗೆ ದೆವ್ವ ಕೂತೇ ಇರುತ್ತೆ. ಮಾಮೂಲಾಗಿ ಪ್ರಶ್ನೆ ಬರಲ್ಲ, ಅನುಷ್ಠಾನಕ್ಕಿಟ್ಟಾಗ ಎಲ್ಲ ಪ್ರಶ್ನೆಗಳು ಬರ್ತಾ ಇರುತ್ತೆ. ಈ 21 ಗುಭಾಷ್ಯಕಾರರು ಅಂತ ಹೇಳ್ತಾರಲ್ಲ ಅವರೆಲ್ಲೋ ಇಲ್ಲ, ನಮ್ಮೊಳಗೆ ಕೂತಿದ್ದಾರೆ, ದೈತ್ಯರೆಲ್ಲ ಒಳಗೆ ಕೂತಿರ್ತಾರೆ. ಸಾಧನೆ ಶುರು ಮಾಡಿದ್ರೆ ಅವಾಗ ಪ್ರಶ್ನೆ ಮಾಡುತ್ತಾರೆ, ಎಲ್ಲ ಪೂರ್ವಪಕ್ಷಗಳು ಅಲ್ಲಿ ಬರ್ತಾ ಇರುತ್ತೆ. ಆ ಒಳಗಿರುವ ದೈತ್ಯರು ಮಾಡುವ ಪೂರ್ವ ಪಕ್ಷಗಳಿಗೆ ಉತ್ತರ ಕೊಟ್ಟದ್ದು ಸುಧಾ. ಬಹಳ ಜನಕ್ಕೆ ಸುಧಾ ಅಂದ್ರೆ ಗೊತ್ತಿಲ್ಲ, ಸುಧಾ ಓದಿದ್ರು ಸುಧಾ ಅಂದ್ರೆ ಗೊತ್ತಿಲ್ಲ. ಅದು ವಿಜಯದಾಸರು ಪರಿಚಯ ಮಾಡಿಕೊಡುತ್ತಾರೆ, ಸುಧಾ ಓದಿದವರ ಪದ ದರ್ಶನವಾಗೆ ಅಂತ ಹೇಳ್ತಾರೆ. ಹೇಗೆ ಓದಿರಬೇಕು ಅಂತ ಕಂಡೀಷನ್ ಹೇಳ್ತಾರೆ. ಏನದು ಅಂದ್ರೆ ಒಳಗಿರತಕ್ಕಂಥ ತತ್ವಾಭಿಮಾನಿ ದೈತ್ಯರು ಮಾಡುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದು ಸುಧಾದಲ್ಲಿ. ಹೊರಗಿರುವ ಯಾರೋ ಜುಜುಬಿ ಅದ್ವೈತಿ ಅವನನ್ನ ಗೆಲ್ಲಲಿಕ್ಕಲ್ಲ, ನಮ್ಮ ಸಾಧನೆಯ ಕತ್ತರಿಸುವವರು ಇರ್ತಾರಲ್ಲ ಅವರನ್ನ ಕತ್ತರಿಸಲಿಕ್ಕೆ ಕೊಟ್ಟ ಗ್ರಂಥ ನಮ್ಮವರೇ ಅಂತಾರೆ. ಸುಧಾ ಎಲ್ಲ ಓದ್ಕೊಂಡ್ ಬಂದಿರ್ತೀವಿ. ಒಬ್ಬ ವ್ಯಕ್ತಿ ನನಗೆ ಪರಿಚಯ ಆಗಿದ್ರು, ಏನ್ರಿ ನಂಗಿನ್ನ ಅವಾಗಿನ್ನ ಸ್ವಾಮಿ ಸೇರಿದ್ದೆ, ಉದ್ಯೋಗ ಬಿಟ್ಟು ಸೇರಿದ್ದು, ಈ ಶಾಸ್ತ್ರದ ಮೇಲೆ ತುಂಬಾ ಅಪೇಕ್ಷ, ಎಲ್ಲರೂ ಹುಚ್ಚ ಅಂತ ಕರೆದಿದ್ರು, ಪರವಾಗಿಲ್ಲ ಇಂಜಿನಿಯರು ಕೈ ತುಂಬಾ ಸಂಬಳ ಬರ್ತಾ ಇದೆ, ಬಿಟ್ಟ್ಯಾಕ್ ಸೇರಿದೀವೋ ಅಂತ ಎಲ್ಲರೂ ಬೈದ್ರು. ಬಹಳ ಒಳ್ಳೇದಪ್ಪ, ನಮ್ಗೆ ಪ್ರಾಫಿಟ್ ಇದೆ ಹೋಗ್ತೀನಿ ಅಂತ. ಅಂತ ಕಾಲಕ್ಕೆ ಯಾರಾದ್ರೂ ಪ್ರಾಫಿಟ್ ಪಡ್ಕೊಂಡಿದ್ದಾರೆ ನೋಡ್ಬೇಕಲ್ಲ, ಯಾರೋ ಒಬ್ಬರು ನಂಗೆ ಸಿಕ್ಕಿದ್ರು, ಸಿಕ್ಕಾಕ್ ಕೇಳಿದೆ, ಸುಧಾ ಆಯ್ತಾ ನಿಮ್ದು? ಆಯ್ತು ಅಪ್ಪ, ಎಷ್ಟು ಖುಷಿಯೋ, ಅದನ್ನ ನಮಗೆ ಅಪರೋಕ್ಷ ಜ್ಞಾನ ಕಂಡ್ರೆ ಇಷ್ಟ ಆನಂದ ಆಗುತ್ತೆ, ಅಷ್ಟು ಆನಂದ ಆಗುತ್ತೆ ನಂಗೆ. ಹೌದೇನ್ರಿ, ಏನ್ ಮಾಡ್ತಾ ಇದ್ದೀರ? ಏನಿಲ್ಲ, ಪೂರ್ವತೆ ಮಾಡ್ತಾ ಇದ್ದೀನಿ. ಒಳ್ಳೆ ತಪ್ಪೇನಿದೆ, ಹೊಟ್ಟೆ ಪಾಡಿಗೆ ಮಾಡಬಹುದು. ಅಲ್ಲ ಸುಧಾ ಓದ್ತಾ ಇದ್ದೀರ, ಓದಿದ್ರಲ್ಲ ಅದರಿಂದ ಏನಾದ್ರೂ ವಿಶೇಷ? ಇಷ್ಟಂದ್ರ ಆ ವ್ಯಕ್ತಿ, ಆ ವ್ಯಕ್ತಿ ಬಹಳ ದೂರ ಮರ್ತೋಗ್ಬಿಟ್ಟೆ. ಏ ಸುಧಾ ಏನಿದ್ರಿ ಅದ್ರಾಗೆ? ಬರೀ ಶುಷ್ಕ ತರ್ಕ ಗ್ರಂಥ, ನಾಲಿಗೆ ತಿಕ್ಲಿಕ್ಕೂ ಬರಲ್ಲ, ಬರೀ ವಾದ. ಅವನ್ ತಪ್ಪು ಇವನ ತಪ್ಪು ಇವನ ತಪ್ಪು ಅಂತ ಹೇಳೇ ಗ್ರಂಥ. ಏನ್ರಿ ಅದರಿಂದ ಏನ್ ಬರುತ್ತೆ? ಓದಿದ್ವಷ್ಟೇ, ನಮ್ ಪೌರತ್ವ ನಾ ಮಾಡ್ಕೊಂಡು
ಅನಿಸ್ಬಿಡ್ತು. ಎಲ್ಲ ನಿನ್ನ ಸುಧಾ ಗ್ರಂಥ ಓದಿದ ಮೇಲೂ ಅದರ ಎಚ್ಚರವೇ ಬರಲಿಲ್ಲಲ್ಲ, ಇದೇನು ಮಂಗಳ ನಿಂದು ಅಂದುಕೊಂಡೆ. ಅಪ್ಪ ಇಲ್ಲ, ನನಗೆ ಎಚ್ಚರ ಬಂತು, ಹೀಗೆ ಓದಬಾರದು. ಜಯತೀರ್ಥರ ಗ್ರಂಥ ಓದಬೇಕಾದ್ರೆ ಜಯತೀರ್ಥರಲ್ಲಿ ಪರಾಕಾಷ್ಟ ಭಕ್ತಿಯಿಂದ ಕೂಡಿಕೊಂಡು ಜಯತೀರ್ಥರ ಗ್ರಂಥ ಓದಿದಾಗಲೇನೇ ಸಿದ್ಧಿಯಾಗುತ್ತಷ್ಟೇ ಹೊರತು ಸೊಮ್ಮನೆ ಕಾದಂಬರಿ ಓದಿದಂತೆ ಸುಧಾ ಓದಿದ್ರೆ ಸಿದ್ಧಿ ಆಗುತ್ತಾ? ಅಪ್ಪ ನಾಳೆ ಆಗಲ್ಲ. ಅದರ ಕುರಿತು ಮೈ ಮರೆತು ಹೋದವರು ಈ ಅರಣ್ಯಕಾಚಾರ್ಯರು. ಹೇಳ್ತಾರೆ 108 ಸಲ 50 ವರ್ಷದಲ್ಲಿ ಮಂಗಳ ಮಾಡಿದ್ದಾರೆ, ಎಂಥ ಇದು. ಕೊನೆ ಹೇಳುತ್ತಾರೆ, ಸುಧಾ ಗ್ರಂಥ ಓದತ ಅದರ ಪ್ರವಚನ ಮಾಡುತ್ತಾ ಪ್ರಾಣ ಬಿಟ್ಟರೆ ಸಾಕಯ್ಯ ನನಗೆ, ಇನ್ನೇನು ಬೇಡ ಜೀವನದಲ್ಲಿ ಅಂತ ಕೇಳಿಕೊಂಡಿದ್ರೆ ಆ ಸುಧಾ ಗ್ರಂಥದಲ್ಲಿ ಏನಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಗ್ರಂಥ. ಹೇಳುತ್ತಾರೆ ವಿಜಯದಾಸರು ಒಂದು ಹೆಜ್ಜೆ ಮುಂದಾಕಿ ಹೇಳಿಬಿಡುತ್ತಾರೆ. ನಾವು ಯಾರೇ ಆಗಲಿ ಕೂಡ ವಿಜಯದಾಸರಷ್ಟಲ್ಲ, ಅಡುಗೆಯವನ ಕೈ ಹಿಡಿದು ಸುಧಾ ಹಿಡಿಸಿದಂತ ವಿಜಯದಾಸರಕ್ಕಿಂತ ಜಾಸ್ತಿ ಅಲ್ಲಲ್ಲ. ವಿಜಯದಾಸರು ಅಂತ ಹೇಳ್ತಾರೆ ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಬಿಡುತ್ತಾರೆ. ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಬೇಕಾದ್ರೆ ಆ ಶಬ್ದ ಬರಬೇಕಾದ್ರೆ ನಡಕ ಬರುತ್ತೆ. ಏನ್ರಿ ಸುಮ್ಮನೆನಾ, ಇಲ್ಲಿ ಬಾಯಿ ಬಂದಂತೆ ಹೇಳಬಹುದು ನಾವು, ಆದರೆ ಎದುರಿಗೆ ನರಕ ತೋರಿಸ್ತಾ ಪ್ರತ್ಯಕ್ಷ ಚೂರು ಹೆಚ್ಚು ಕಮ್ಮಿ ನೋಡಿದ್ರೆ ಹೂತಾಗ್ತಾರ ನೋಡು ಅಂತ ಹೇಳಿದ್ರೆ ಯಾರಾದ್ರು ನುಡಿತಾರ ಬೇಡಪ್ಪ ಅಂತ ಇರ್ತೇವೆ. ಎಂಥ ಅದು ವಿಜಯದಾಸರು ಹೇಳ್ತಾ ಇದ್ದಾರೆ, ಎಂಥ ಮಾತದು. ದೇವತೆಗಳೆಲ್ಲ ನೋಡ್ತಾ ಇರ್ತಾರೆ, ಚೂರು ತಪ್ಪು ಹೇಳಿದ್ರೆ ಎಲ್ಲರೂ ಹೋಗಿತ್ತಾರೆ ಅಲ್ವಾ. ಯಾರೇ ಸಾಧನೆಗೆ ಬರಲಿ ಅವರಿಗಿಂತ ದೊಡ್ಡವರು ತರಾಟೆ ತಗೊಂಡ್ಬಿಡ್ತಾರೆ. ಅಂಥದ್ದು ವಿಜಯದಾಸರು ಹೇಳ್ತಾರೆ ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಬೇಕಾದ್ರೆ ಅದರಲ್ಲಿ ಏನು ಗೊತ್ತು ನೋಡಿರಬೇಕು. ಅದ್ಭುತವಾಗಿ ಅಂಥ ಅದ್ಭುತವಾಗಿರತಕ್ಕಂತಹ ಸುಧಾ ಗ್ರಂಥವನ್ನು ಇಟ್ಟುಕೊಂಡು ಇಡೀ ಜೀವನವನ್ನು ಅದಕ್ಕಾಗಿ ಶ್ರಮಿಸಿ ಎಲ್ಲರಿಗೂ ಭಗವಂತನ ದರ್ಶನ ಮಾಡಿಕೊಟ್ಟಂತಹ ಮಹಾನುಭಾವರ ವಿಶೇಷವಾಗಿರತಕ್ಕಂತಹ ಗ್ರಂಥ ಚೂರು ನೋಡ್ತಾ ಇದ್ದೇವೆ. ಇನ್ನು ಒಂದು ಮಾತನ್ನು ಹೇಳ್ತಾರೆ, ನೈಷಾಂ ಮತಿಸ್ತಾವದುರುಕ್ರಮಂಘ್ರಿಂ ಸ್ಪೃಶತಿ ಅನರ್ಥಾಪಗಮೋ ಯದುತ್ಥ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನೌರ್ಣೀತ ಯಾವತ್. ಹೇಳ್ತಾರೆ ಆ ರಹುಗಣ ಮಹಾರಾಜ ಹೇಳಿದ, ನನಗೆ ಮುಹೂರ್ತ ಕಾಲ ನಿಮ್ಮ ಸಂಘ ಆದದ್ದಕ್ಕೆ ದುಸ್ತರ್ಕ ಮೂಲವಾಗಿರುತ್ತ ದುಸ್ತರ್ಕವೇ ಮೂಲವಾಗಿದಂತಹ ಅವಿವೇಕ ಹೊರಟೋಯಿತು. ಭಗವಂತನಲ್ಲಿ ಅಧೋಕ್ಷದನಲ್ಲಿ ಭಕ್ತಿ ಅಮಲವಾದ ಭಕ್ತಿ ಹುಟ್ಟಿ ಬರುತ್ತಾ ಇದೆಯಯ್ಯ. ಒಂದು ಮುಹೂರ್ತ ಕಾಲ ನಿಮ್ಮ ಹತ್ರ ಇದ್ರೇನೆ ಇಂಥ ರಿಯಾಕ್ಷನ್ ಅಲ್ಲಿ ಶುರುವಾಗಿದೆ. ನಿಮ್ಮ ಸೇವಾ ಮಾಡುತ್ತಾ ಇದ್ರೆ ನನ್ನಲ್ಲಿ ಎಂಥ ಪರಿವರ್ತನೆ ಬರಲಿಕ್ಕಿಲ್ಲ. ಇದು ಆ ರಘುಗಣ ಮಹಾರಾಜ ಹೇಳಿದ್ದು. ಅದಕ್ಕೆ ಹೇಳ್ತಾರೆ ಭಗವಂತನ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾಂ, ಜ್ಞಾನಿಗಳಾದವರ ಪಾದರಜಸ್ಸು ತಲೆಯ ಮೇಲೆ ಅಭಿಷೇಕ ಆಗದವರೆಗೂ. ಅಪ್ಪ ನಾಣೆ ಎಷ್ಟು ಗ್ರಂಥಗಳು ತಿರುಗಾಕಿದ್ರು ಮುರುಗಾಕಿದ್ರು ಬಾಯ್ಪಾಠ ಮಾಡಿದ್ರು ಎದ್ದೆದ್ದು ಕುಣಿದ್ರು ಏನು ಚರ್ಚೆ ಮಾಡಿದ್ರು ಘಟ ಪಟ ಅಂತ ತಲೆಯೆಲ್ಲ ಪಟಪಟ ಹೊಡ್ಕೊಂಡ್ರು ಕೂಡ ಅಪ್ಪ ನಾಣೆ ದೇವರ ಪಾದವನ್ನ ಅವರ ಮನಸ್ಸು ಮುಟ್ಟಲ್ಲ. ಎಷ್ಟರ ಪರ್ಯಂತ ಅಂದರೆ ದೇವರು ಯಾರನ್ನ ಇವ ನನ್ನವ ಅಂತ ಸ್ವೀಕಾರ ಮಾಡಿರ್ತಾನೆ ಅಂಥ ದೊಡ್ಡವರ ಪಾದ ಹಿಡಿದು ಅವರ ಅನುಗ್ರಹ ನಮ್ಮ ಮೇಲೆ ಆಗದಿದ್ರೆ ದೇವರು ನಮ್ಮ ಕಡೆ ಮುಖ ಎತ್ತು ನೋಡಲ್ಲಂತೆ. ಹಾಗಾದರೆ ದೊಡ್ಡವರ ಪಾದ ಹಿಡಿಯಬೇಕು, ಸೇವಾ ಮಾಡಬೇಕು, ಅಹಂಕಾರ ಹೋಗಬೇಕು, ದೇವರ ಅನುಗ್ರಹ ಪೂರ್ಣ ಆಗಬೇಕು. ಹಾಗಾದರೆ ಇಡೀ ನಮ್ಮ ಜೀವನ ಉದ್ಧಾರ ಆಗುವುದು ಒಂದು ಘಟ್ಟದ ಮೇಲೆ ನಿಂತಿದೆ. ಯಾವುದು? ಗುರುಗಳ ಅನುಗ್ರಹ. ಗುರುಗಳ ಪೂರ್ಣಾನುಗ್ರಹ ಆಯ್ತಾ ಉದ್ಧಾರ ಆದವು, ಇಲ್ಲ ಡಿಸ್ಕಾರ್ಡೆಡ್ ಅಂತ ಹೇಳಿಬಿಡ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾರೆ ಮಹಾನುಭಾವರು, ಒಬ್ಬರು ರಾಯರ ಹತ್ರ ಸೇವಾ ಮಾಡ್ಲಿಕ್ಕೆ ಹೋದಾಗ ರಾಯರು ಹೇಳ್ತಾರಂತೆ, ನೋಡಪ್ಪ ನೀನೇನೋ ಎಲ್ಲ ಓದಿಕೊಂಡು ಬಂದಿದ್ದೀಯಾ, ಒಂದೂ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಹೀಗೆ ಇದ್ರೆ ಜನ್ಮ ಉಪಯೋಗವಿಲ್ಲವಯ್ಯ. ಎಲ್ಲ ಓದಿದ್ದೀಯಾ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ನಾನೇನ್ ಮಾಡ್ಲಿ? ಗುರುಗಳ ಪಾದ ಹಿಡಿ ಹೋಗುವಂತ ಗುರುಗಳನ್ನ ತೋರಿಸಿ ಅವರ ಹತ್ರ ಕಳಿಸ್ತಾರೆ ರಾಯರು. ಅದಕ್ಕೆ ಶಾಸ್ತ್ರ ಓದೋದು ಒಂದು ಹಂತ, ಆದರೆ ಆ ಶಾಸ್ತ್ರ ಅನುಭವಕ್ಕೆ ಬರಬೇಕಾದರೆ ದೊಡ್ಡವರ ಪಾದ ಹಿಡಿಯಬೇಕು, ಇಲ್ಲದಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇತಿ ಶ್ರೀ ಮಹತ್ ಸಮಾಗಮ ಪ್ರಕರಣ. ಆ ಜ್ಞಾನಿಗಳ ಸಮಾಗಮ ಆಗ್ಲಿಲ್ಲವಾ? ಎಲ್ಲ ಸಾಮಾನು ಇರುತ್ತೆ, ಹಿಂದಿನ ಕಾಲ ಒರಳಿರುತ್ತಲ್ಲ ಬೀಸೋಕಲ್ಲ, ಪದಾರ್ಥ ಹಾಕಿ ಹಾಕಿ ಬೀಸಬೇಕು,
ಎಲ್ಲ ಪದಾರ್ಥಗಳಿವೆ, ಬರೇ ಕಲ್ಲು ಬೀಸ್ತಾ ಕೂತ್ರೆ ಹೇಗಿರುತ್ತೋ ಹಾಗಿರುತ್ತೆ. ದೊಡ್ಡವರ ಸಮಾಗಮ ಆಗದಿದ್ರೆ ಪದಾರ್ಥ ಇದ್ರೂ ಒಳಗೆ ಹಾಕೋದವರು ಬರೇ ಬೀಸಿದಂತೆ ಆಗಿಬಿಡುತ್ತೆ, ಜನ್ಮ ವ್ಯರ್ಥ ಆಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.